ஸ்ரீகுருப்போ நம. ஹரிஹ ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் வ்ருந்தாவன கதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ண ஜ்ஞான ரசாரண்யஸ்ய உத்துங்கவாப்தரங்காய முக்தத்தார்த்தயே நமஹ. சூக்ஷுஸ் குருமகில குணஜம் சத்குணைகாதுவாசம் ஷமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்பூத கஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவக்ஷாய நமதாம் காமதேனவே. லீலாக்கராட்சிதானந்தலீலாகோபாலபாலிதாம் வித்யாபயோநிதீம் வந்தே ப்ரஹ்ம வித்யா குரும் நம. ப்ரஹ்மச்சரிய ஹரிப்ரீதி சுவித்யா பாதசாலின இஷ்டதாம் கஷ்டஹர்த்ருன்னஹ வித்யாமான்யான் முனீம் நம. வாதிராஜ பதத்வந்த்வா வாரிஜாசக்த மானசாம் விஸ்வப்ரிய குரும் வந்தே மந்தோஹம் தேவி சுத்தயே. சத்யம் சத்யம் புனஃ சத்யம் விஷ்ணுதிர்த்தப்பதாகதே காமாபவந்தேவா சபதோ பிம்பசன்னிதம் சிந்தாமணிம் சுபர்த்தானாம் கல்பருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஷ்யபீஷ்டதம். அஜ்ஞானதிமிரச்சேதம் புத்திசம்பத்பதாயகம் விஜ்ஞான விமலம் சாந்தம் விஜயாக்கியகுரும் பஜே. ஸ்ரீகுருப்யோ நம. ஹரிஹ ஓம். ஓம் நம பரஸ்மை புருஷாய பூயசே சதுத்பவஸ்தானநிரோதலீலயா க்ருஹீதசக்திக்ருதயாய தேஹினாம் அந்தர்த்ரவாயானுபலப்தவர்த்மனே. ஸ்ரீகுருப்யோ நம. ஹரிஹ ஓம். பிராதர்விதோபகரணம் விதிநிர்ஜிதஸ்ய புரத்வாஹ பர்வணி ச தத்வதமக்ஷகோட்சகோஷ்ட்யாம் துக்கம் ததுத்தமசோஸ்மத அயோகபீத்யா நைவாத்ரவீஹி கிமபி தேன வயம் ஜிதாஸ்தே. கிருஷ்ணா ஹேளித மாட்டு ருக்மிணி தேவிகே, நானு ஏனு மாடிதரு நின்ன சோதரனிகே வீரூபவாகுவந்தே மாடிதரு, ಮದುವೆ ಕಾಲಕ್ಕೆ ನನ್ನ ಅಣ್ಣನಾದ ಬಲರಾಮ ನಿನ್ನ ಅಣ್ಣನನ್ನ ಸಂಹಾರ ಮಾಡಿದರೂ ಕೂಡ ಏನೂ ಮಾತಾಡಲಿಲ್ಲ, ಅದರಿಂದ ನೀನು ನನ್ನನ್ನು ಗೆದ್ದಿದ್ದೀಯ, ನಾನು ನಿನಗೆ ಸೋತೆ. ಅದಕ್ಕೆ ಭಗವಂತ ಭಕ್ತನಿಗೆ ತಾನಾಗಿ ಒಲಿದು ಬರಬೇಕಾದರೆ ನಮ್ಮಲ್ಲಿ ಏನಿರಬೇಕು ಅದನ್ನ ತಿಳಿಸಿಕೊಟ್ರು. ಭಗವಂತ ರುಕ್ಮಿಣೀ ದೇವಿ ಏನು ಕೃಷ್ಣ ಮಾಡಿದ್ರು ಕೂಡ ಸುಮ್ಮನಿದ್ದು ಅಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಮಾಡಿದ್ದೆಲ್ಲ ಒಳ್ಳೆದೆ, ಒಳ್ಳೆದೇ ಮಾಡತಾನಾತ. ಆದ್ದರಿಂದ ಆ ಅಣ್ಣನಿಗೆ ವಿರೂಪಕರಣ ಮಾಡಿದ್ರು ಅಥವಾ ಸಂಹಾರ ಮಾಡಿದ್ರು ಏನು ಮಾಡಿದ್ರು ಕೂಡ ಯಾರ ಯಾರ ಕರ್ಮಾನುಸಾರ ಏನೇನು ಕೊಡಬೇಕೋ ಭಗವಂತ ಕೊಡತಾನಷ್ಟೇ ಹೊರತು ಇವನಿಗೆ ಯಾವ ರೀತಿಯಾದ ಪಕ್ಷಪಾತವಿಲ್ಲ. ಆದ್ದರಿಂದ ಭಗವಂತ ಕೊಟ್ಟ, ಕೊಟ್ಟದ್ದು ಒಳ್ಳೆಯದಕ್ಕೆ ಅಂತ ತಿಳಿದುಕೊಂಡು ಸಂತೋಷವಾಗಿ ನಮ್ಮ ಜೀವನದಲ್ಲಿ ಏನೇನು ಬರುತ್ತೆ ಸುಖ ದುಃಖ ಎಲ್ಲವನ್ನ ಸಹಿಸಿ ಹರೇ ಇಷ್ಟು ಪ್ರಾರ್ಥನೆ ಮಾಡಬೇಕು ದೇವರಲ್ಲಿ. ಈ ಜೀವನದಲ್ಲಿ ನಾವು ಸಾಮಾನ್ಯವಾಗಿ ರಾಯರ ಮುಂದೆ ನಿಂತಾಗ ಇಷ್ಟು ಕೇಳುತ್ತೇವೆ, ಸುಖ ಬರಲಿ ದುಃಖ ಬೇಡ. ಅದು ಕೇಳಬಾರದಂತೆ, ಯಾಕೆ ದುಃಖ ಅಂಬುದು ಅನುಭವಿಸಲೇಬೇಕು. ಈ ಜನ್ಮದಲ್ಲಿ ನಮ್ಮ ಹಿಂದಿನ ಕರ್ಮಾನುಸಾರ ಎಷ್ಟು ದುಃಖ ಅನುಭವಿಸಬೇಕು ಅನುಭವಿಸಲೇಬೇಕು. ಅದು ಬೇಡ ಅಂತ ಕೇಳಿಕೊಳ್ತೀವ ಅದು ಮುಂದಿನ ಜನ್ಮಕ್ಕೆ ಡಬಲ್ ಆಗಿ ಬರುತ್ತೆ. ಆದ ಕಾರಣ ಈ ಜನ್ಮದಲ್ಲಿ ಸ್ವಲ್ಪ ಇದು ಉಂಡು ಬಿಟ್ಟ ಸರಿ ಹೋಗುತ್ತಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಸುಖ ಆಗಲಿ ದುಃಖ ಆಗಲಿ ನೀವು ಕೊಡಿ, ಕೊಟ್ಟಾಗ ತಡೆಯೋ ತಾಕತ್ತು ಕೊಡಿ. ಹಾಗೆ ಭಗವಂತನ ನಿಮ್ಮ ಸ್ಮರಣೆ ಸದಾ ಕೊಡಿ, ಅದು ಬಿಟ್ಟರೆ ಇನ್ನೊಂದು ಬೇಡ ಅಂತ ನಾವು ಕೇಳಬೇಕಂತೆ. ಮುಂದೆ ಹೇಳುತ್ತಾರೆ. ಅವೋ ಬಕೀಯಂ ಸ್ತನಕಾಲಕೂಟಂ ಜಿಗಾಂಸಯ ಅಪಾಯತ್ ಅಪಿ ಅಸಾಧ್ಯ ಲೇಭೇ ಗತಿಂ ಧಾತ್ವಚಿತಾಂ ತತೋನ್ಯಂ ಕಂಬಾ ದಯಾಲುಂ ಶರಣಂ ರಜೇಮ. ಧಾತ್ರಿ ಅಂದರೆ ಕಂಸನನ್ನ ಬೆಳೆಸಿದ ಪೂತನ ಬಂದು ಸ್ತನ ಕಾಲಕೂಟಂ ಹಾಲಿನ ನೆಪದಿಂದ ಹಾಲಿಗೆ ಬೆರೆಸಿದ ಕಾಲಕೂಟ ವಿಷವನ್ನೇ ಜಿಗಾಂಸಯ ಅಪಾಯತ್ ದೇವರನ್ನ ಕೊಲ್ಲಬೇಕು ಅಂತ ದೇವರಿಗೆ ವಿಷಪಾನವನ್ನ ಮಾಡಿಸಿದ್ದು. ಅಸಾಧ್ವಿ ಅಪಿ ಸಾಧು ಸಾಧ್ವಿ ಅಲ್ಲ ಅಲ್ಲದಿದ್ರೂ ಕೂಡ ಲೇಭೇ ಗತಿಂ ಉಚಿತಾಂ ಗತಿಂ ತನಗೆ ಉಚಿತವಾದ ಗತಿಯನ್ನ ಪಡೆದು ಹೇಳ್ತಾರೆ. ತತಃ ಆದ್ದರಿಂದ ಅನ್ಯಂ ಕಂಬಾದ ಯಾರು ಶರಣಂ ರಜೇಮ ಇನ್ನು ಬೇರೊಬ್ಬ ದೇವ ಅಂದ್ರೆ ದಯಾಳುಗಳು ಯಾರಿರ್ತಾರೆ ವಿಷ ಕೊಟ್ಟವರಿಗೂ ಸದ್ಗತಿ ಕೊಟ್ಟೇ ಇಲ್ಲ. ಅವಾಗ ದೇವರಿಗೆ ಯಾರು ವಿಷ ಕೊಟ್ಟರೋ ಅವರಿಗೆ ದುರ್ಗತಿಯೇ ಆಚಾರ ಪಟ್ಟ ಹೇಳ್ತಾರೆ ಹೇಳ್ತಾರೆ ಲೇಭೇ ಗತಿಂ ಉಚಿತಾಂ ಒಳಗೆ ಇಬ್ಬರಿದ್ರು ಊರ್ವಶಿ ಮತ್ತು ದೈತ್ಯಳು ಇದ್ರು ಇಬ್ಬರು ಕೂಡ ಅದರಲ್ಲಿ ಭಗವಂತನಿಗೆ ವಿಷ ಕೊಡಬೇಕು ಕೊಡಲೇಬೇಕು ಅಂತ ಬಂದ ಬಳಿಗೆ ದುರ್ಗತಿಯೇ ಆಯಿತು. ಉಚಿತ ಅನ್ಗತಿ ಅವಳಿಗೆ ಉಚಿತವಾದ ಗತಿ ದುರ್ಗತಿಯೇ ಆಯಿತು. ಆದರೆ ಒಳಗಿರತಕ್ಕಂಥ ಊರ್ವಶಿ ಅವಳ ಸಂಪರ್ಕದಿಂದಾಗಿ ಆ ದೈತ್ಯರ ಸಂಪರ್ಕದಿಂದಾಗಿ ಭಗವಂತನಿಗೆ ಕೊಡಲಿಕ್ಕೆ ಬೇರೆ ಏನೂ ಕೈಯಲ್ಲಿ ಇಲ್ಲ, ಇರೋದೇ ವಿಷ ಬೆರೆಸಿದ ಹಾಲು, ಅದು ಆ ದೈತ್ಯಳ ಸಂಪರ್ಕದಿಂದ ಇದೆ, ದೇವರಿಗೆ ಕೊಡಲಿಕ್ಕೆ ಬೇರೆ ಯಾವುದೂ ಇಲ್ಲ. ಅದನ್ನೇ ಅರ್ಪಣೆ ಮಾಡಿದಾಗ ಭಗವಂತ ಅದನ್ನು ಸ್ವೀಕಾರ ಮಾಡಿ ಆಕೆಗೆ ಉತ್ತಮ ಗತಿಯನ್ನೇ ಕೊಟ್ಟ. ಇಲ್ಲಿ ಅಸಾಧ್ವಿ ಯಾಕೆ ದೇವರಿಗೆ ವಿಷವನ್ನು ಕೊಟ್ಟರೆ ಅಸಾಧು ಅಲ್ವಾ? ಅದರಿಂದ ಊರ್ವಶಿ ಮಾಡಿದ ಕೆಲಸ ಏನು? ದೇವರ ವಿಷವನ್ನೇ ಕೊಟ್ಟದ್ದು, ವಿಷ ಬರತ ಹಾಲನ್ನ, ಆದರೆ ತಾನಾಗಿ ಸಹಜವಾಗಿ ಕೊಡಲಿಲ್ಲ. ಪ್ರಾರಬ್ಧ ಕರ್ಮಾನುಸಾರ ದುಷ್ಟಳ ಸಂಪರ್ಕದಿಂದ ಹೀಗೆ ಕೊಟ್ಟಾಗ ಭಗವಂತ ಏನ್ ಮಾಡಿದ ನಂಗೆ ಅದೆಲ್ಲ ಗೊತ್ತಿಲ್ಲ, ಏನ್ ಕೊಟ್ಟಿ ಅದು ಮುಖ್ಯ ನನಗೆ ಅಂತ ಹೇಳಲಿಲ್ಲ. ಅವಳ ಎಲ್ಲಾ ಸ್ಥಿತಿಯನ್ನು ನೋಡಿದ, ನೋಡಿ ರಕ್ಷಣೆ ಮಾಡಿದ. ಅಂತ ಶ್ರೀಹರಿಯನ್ನು ಬಿಟ್ಟರೆ ಬೇರೆ ದಯಾಳುಗಳನ್ನು ನಾವು ಎಲ್ಲಿ ನೋಡಲಿಕ್ಕೆ ಸಾಧ್ಯ? ಸರಿ, ಚೆನ್ನಾಗಿದೆ. ಇದು ನಮ್ಮವರಿಗೆ ಬಂದಾಗ ಹೇಗೆ ಅಪ್ಲೈ ಆಗುತ್ತೆ ಅದನ್ನು ಹೇಳ್ತಾ ಇದ್ದಾರೆ. ನಾವು ಕೂಡ ಭಗವಂತನಿಗೆ ಎಲ್ಲ ಸಮರ್ಪಣೆ ಮಾಡುತ್ತಾ ಇರುತ್ತೆ, ದೇವರಿಗೆ ಎಲ್ಲ ಸಮರ್ಪಣೆ ಮಾಡುತ್ತೆ. ಆ ಮಾಡುವಾಗ ಏನು ಮಾಡುತ್ತೇವೆ? ಕೊಡೋದೇನು? ಸಕಲ ಕರ್ಮ ಸಮರ್ಪಣ, ಪದಾರ್ಥಗಳ ಸಮರ್ಪಣ, ಹಾಲಿನಂತೆ ಎಲ್ಲ ಕೊಡುತ್ತೇವೆ. ಕೊಡುವ ಕಾಲಕ್ಕೆ ಚೂರು ವಿಷ ಬೆರೆಸಿ ಕೊಡುತ್ತೇವೆ, ನಾನು ನನ್ನದು ಎಂಬ ವಿಷ ಬೆರೆಸಿ ಕೊಡುತ್ತೇವೆ. ಹೌದು ತಾನೆ? ಅದು ವಿಷವ? ಹೌದು ಅಂತ ನೋಡಿ. ನೀವೇ ಯಾರ ಮನೆಗೂ ಹೋಗಿದ್ದೀರಾ, ಆ ವ್ಯಕ್ತಿ ನೋಡಿದರೆ ಪ್ಯಾರಾಲಿಸಿಸ್ ಪೇಷಂಟ್, ಕದಲಿಕ್ಕಿಲ್ಲ. ನೀವೇ ಎಲ್ಲ ಒಂದು ಕಾರ್ಯಕ್ರಮ ಬಂತು ಮಾಡಲೇಬೇಕಾಗಿತ್ತು, ಎಲ್ಲ ನೀವೇ ಮಾಡಿದ್ದು ಕಾಣ್ತಾ ಇದೆ. ಆದರೆ ಬಂದವರು ಸರಿ, ಆ ವ್ಯಕ್ತಿ ಹೇಳಿದ್ದು ನಾ ಮಾಡಿದೆ. ಆ ಪದಾರ್ಥಗಳೆಲ್ಲ ಅವನದಲ್ಲ, ನೀವೇ ತಗೊಂಡು ಹೋಗಿ ಕೊಟ್ಟದ್ದು. ಅವನಿಗೆ ಪೈಸಾ ಇದ್ದಿಲ್ಲ, ನೀವೇ ಹೋಗಿ ದಯದಿಂದ ಎಲ್ಲ ಪದಾರ್ಥ ತಗೊಂಡೋಗಿ ಕೊಟ್ಟು ನೀವೇ ಎಲ್ಲ ಮಾಡಿದರೆ ಬಂದವರ ಜೊತೆಗೆ ಏನು ಹೇಳಿದ? ನಾ ಮಾಡಿದೆ, ನಂದಿದು ಅಂತ ಕೊಟ್ಟ. ಮತ್ತೆ ನಿಮ್ಗೆ ಹೇಗ್ ತೋರತ್ತ ಮಾತು? ವಿಷದಂತೆ ತೋರಲ್ವ? ಇದ್ದದ್ದನ್ನ ಮರೆ ಮಾಚಿದ. ಆ ರೀತಿಯಲ್ಲಿ ಭಗವಂತನೇ ಕೊಟ್ಟ ಪದಾರ್ಥ, ಭಗವಂತನೇ ಮಾಡಿಸಿದ ಕಾರ್ಯ, ಎರಡನ್ನೂ ನುಂಗಿ ನಾನೇ ಮಾಡಿದೆ ನಂದೇ ಇದು ಅಂತ ಹೇಳಿದರೆ ಅದು ವಿಷ ಬೆರೆಸಿದ ಹಾಲಾಗುತ್ತೆ. ದೇವರಿಗೆ ಏನು ಸಮರ್ಪಣೆ ಮಾಡಿದರೂ ಕೂಡ. ಆದರೆ ಭಗವಂತ ಏನು ಮಾಡುತ್ತಾನೆ ಅಂದರೆ, ಅಲ್ಲಿ ದುಷ್ಟಳಾದಂಥ ಸ್ತ್ರೀಯ ಸಂಪರ್ಕ ಊರ್ವಶಿಗಿತ್ತು, ಹಾಗೆ ನಮ್ಮ ಬುದ್ಧಿ ಬುದ್ಧಿಗೆ ದುಷ್ಟವಾದಂತಹ ಪಾರಬ್ಧ ಕರ್ಮದ ಸಂಪರ್ಕ ಇರೋದರಿಂದ ಈ ರೀತಿ ಆಗ್ತಾ ಇದೆ. ಭಗವಂತ ನೋಡತಾನಂತೆ, ಯದ್ಯಪಿ ಅಹಂಕಾರ ಮಮಕಾರಗಳಿಂದ ಒಂದು ಆಚಮನ ಮಾಡಿದ್ರೆ ಸಾಕು, ಸಾವಿರಾರು ಜನ್ಮಗಳು ಬಂದು ಬೀಳುತ್ತೆ ಅಂತ ಅರಣ್ಯಕಾಚಾರ್ಯರು ಸ್ಪಷ್ಟ ಹೇಳ್ತಾರೆ. ಆಚಮನ, ಸ್ನಾನ, ಸಂಧ್ಯಾ, ವ್ಯಾಖ್ಯಾನ, ಅರ್ಚನಾದಿ ಯತ್ ಕ್ರಿಯತೆ ತತ್ ಸರ್ವಮಪಿ ಅಸಂಖ್ಯಾತ ಶರೀರ ಇಂದ್ರಿಯ ವಿಷಯ ಅಪಾದಕಮೇವ ಭವತಿ ಅಂತ ಹೇಳಿಬಿಡ್ತಾರೆ. ಅಂಥ ಕಾಲಕ್ಕೆ ನಾವು ಮಾಡೋ ಸಾಧನೆ ಹಿಂದೆ ಹೋಗ್ತಾ ಇದೆಯೋ ಮುಂದಕ್ಕೆ ಬರ್ತಾ ಇದೆಯೋ? ದಾಸರಂತಾರೆ, ಗೇಣು ಮುಂದಾದ್ರೆ ಮೊಳ ಹಿಂದಾಗುವುದು. ಮತ್ತೆ ನಮ್ಮ ಮೇಲ್ನೋಟಕ್ಕೇನೋ ಸ್ನಾನ, ಸಂಧ್ಯಾ, ಪೂಜಾ, ವೈಷ್ಣದೇವ, ಬಲಿಹರಣ ಎಲ್ಲ ಆಗ್ತಾ ಇದೆ. ಒಳಗೇನೋ ನಾನು 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 ಅಂತಿದೆ. ಅದಿದ್ರೆ ಸಾಕು, ಪ್ರತಿಯೊಂದು ಕಾರ್ಯ ಅಸಂಖ್ಯಾತ ಜನ್ಮಗಳನ್ನು ಕೊಡುತ್ತೆ ಅಂದ್ರೆ ನಮ್ಮ ಸಾಧನೆ ಯಾವಾಗ ಆಗ್ಬೇಕು? ಅವಾಗ ಭಗವಂತ ಕರುಣೆಯಿಂದ ನೋಡಿ ಅದನ್ನ ಬದಿಗೊತ್ತಿ ನಮ್ಮನ್ನ ಮೇಲಕ್ಕೆ ಕರ್ಕೊಂಡು ಬರ್ತಾ ಇದ್ದಾನೆ. ಇಂಥ ಕರುಣೆಯಲ್ಲದೆ ಇನ್ಯಾರು ಬೇಕು ನಮಗೆ? ಅದರಿಂದ ನಮ್ಮ ಒಳಗಿರತಕ್ಕಂಥ ಕರುಣೆಯಾದ ಭಗವಂತನ ಕರುಣೆಯನ್ನ ನಾವು ಚೆನ್ನಾಗಿ ಪರಿಚಯ ಮಾಡಿಕೊಳ್ಳಬೇಕು. ಕಂವಾ ದಯಾಲು ಶರಣಂ ಭಜೇಮ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಕಪ್ಪಂಡಿತ ಪದಪರಂ ಶರಣಂ ಸಮೀಯಾತ್ ಭಕ್ತ ಪ್ರಿಯಾತ್ ಹೃದಗಿರ ಸುಹೃದ ಕೃತಜ್ಞಾತ್ ಸರ್ವಾನ್ ದದಾತಿ ಸುಹೃದೋ ಭಜತೋಪಿ ಕಾಮಾನ್ ಆತ್ಮಾನಮಪಿ ಉಪಜಯಾಪಜಯೌ ನಯಸ್ಯ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ವಿಶೇಷವಾಗಿರತಕ್ಕಂಥ ಅನುಗ್ರಹ ಮಾಡುತ್ತಾ ಇದ್ದಾನೆ. ಹೇಳ್ತಾ ಇದ್ದಾರೆ, ತದೇವಂ ಪಿತೃತ್ವಾದೇ ಪಿತೃತ್ವಾದೇಹೇ ಅವಿಷಮತ್ವಾತ್ ಕೃಪಾಲತ್ವಾಚ್ಚ ಶ್ರೀಹರೌ ವಿಶೇಷತಃ ಭಕ್ತಿ ಕಾರ್ಯ. ಒಟ್ಟಾರೆ ಏನು ಹೇಳ್ತಾ ಇದ್ದಾರೆ, ಶ್ರೀಹರಿಯಲ್ಲಿ ವಿಶೇಷವಾದ ಸ್ನೇಹ, ಆದರಪೂರ್ವಕವಾದ ವಿನಯದಿಂದ ಕೂಡಿದ ಅಂಟು ನಮಗೆ ದೇವರಲ್ಲಿ ಬರಬೇಕು. ದೇವರಲ್ಲಿ ಅಂಟು ಬರಬೇಕು. ಎಷ್ಟು ಬರಬೇಕು ಅಂದರೆ, ನಾವು ಒಬ್ಬರೇ ಕೂತಾಗ ಇನ್ನೊಬ್ಬರಿಗಾಗೆ ಇಲ್ಲ, ಒಬ್ಬರೇ ಕೂತಾಗ ಹೆಂಡತಿಯನ್ನೋ ಗಂಡನನ್ನೋ ಮಕ್ಕಳನ್ನೋ ಅಪ್ಪ ಅಮ್ಮಂದರನ್ನೋ ಅಭಿಮಾನ ಉಕ್ಕಿ ಹರಿದು ಒಬ್ಬರೇ ಕೂತಾಗ ನೆನೆದು ನೆನೆದು ಕಣ್ಣಲ್ಲಿ ನೀರು ಹಾಕ್ತೀವಲ್ಲ ಅವರಿಗಾಗಿ, ಅಂಥ ಅಭಿಮಾನಕ್ಕಿಂತ ಹೆಚ್ಚಿನ ಅಭಿಮಾನದಿಂದ ದೇವರನ್ನ ನೆನೆಯಬೇಕಂತ. ಅದು ಜೀವನದಲ್ಲಿ ಸಾಮಾನ್ಯವಾಗಿ ನಮಗೆ ಪರಿಚಯ ಆಗಿರಲ್ಲ. ದೇವರ ಮೇಲೆ ಅಂಥ ಅಭಿಮಾನ ನಮಗೆ ಬಂದೇ ಇರಲ್ಲ. ಒಂದು ವೇಳೆ ಬಂದಿದ್ರೆ ನಮ್ಮ ಕಣ್ಣಲ್ಲಿ ತಾನಾಗಿ ಬರುತ್ತೆ ಆ ಸ್ವಾಮಿ ನೆನೆದಾಗ. ಹೇಗೆ ಹೆಂಡತಿ ಮಕ್ಕಳನ್ನ ಗಂಡ ಮಕ್ಕಳನ್ನ ಒಬ್ಬರೇ ಅವರು ದೂರ ಇದ್ದಾಗ ನೆನೆದಾಗ ಕಣ್ಣಲ್ಲಿ ನೀರು ಧಾರಾಪಾತೆಯಾಗಿ ಬರುತ್ತೋ, ತಾನಾಗಿ ನಾವು ಹೇಗೆ ನೆನೆಯುತ್ತೇವೋ ಹಾಗೆ ದೇವರ ಮೇಲೆ ಅಭಿಮಾನ ಬರಬೇಕಂತೆ. ಆ ಅಭಿಮಾನ ಹೇಗಿರಬೇಕು ಅಂದರೆ, ವಿನಯದಿಂದ ಕೂಡಿರಬೇಕು, ಆದರದಿಂದ ಕೂಡಿರಬೇಕು, ಅಭಿಮಾನ ಇರಬೇಕು, ಅಚ್ಚಳಿಯದ ಅಭಿಮಾನ ಇರಬೇಕು, ಇಷ್ಟೆಲ್ಲ ಇರಬೇಕು. ಇದನ್ನ ಭಕ್ತಿ ಅಂತ ಕರೀತಾ ಇದ್ದಾರೆ. ಇನ್ನು ಹೇಳ್ತಾರೆ, ಒಂದು ವೇಳೆ ನಮ್ಮ ಮೇಲೆ ಇಂಥ ಕರುಣೆಯನ್ನು ಮಾಡತಕ್ಕಂತಹ ಭಗವಂತನನ್ನ ಬಿಟ್ಟು ಬೇರೊಂದು ಕಡೆ ಅನ್ಯತ್ರ ಭಕ್ತಿ ಕುರುವತಃ ಬೇರೊಂದು ಕಡೆ ಭಕ್ತಿ ಮಾಡಿದರೆ ಶ್ರೀಹರಿಯನ್ನ ಬಿಟ್ಟು, ಅವಾಗ ಏನಾಗುತ್ತೆ ಅಂದ್ರೆ, ಗಂಗಾ ನದಿ ಹರಿತಾ ಇದ್ದಾಳೆ, ಶುದ್ಧವಾದ ನೀರು, ಗಂಗಾದಡದಲ್ಲಿ ನೀರಿಗಾಗಿ ಮತ್ತೊಂದು ಬಾವಿ ತೋಡಿದವ ಹೇಗಿರ್ತಾನೋ ಆ ತರ ಆಗಿಬಿಡುತ್ತೆ ಹೇಳ್ತಾ ಇದ್ದಾರೆ. ಅವಾಗೇ ನೀರು ಕುಡಿಬೇಕನ್ನಿಸ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ, ಅವಾಗ ಕೂಪಕರಣ ಅಂದ್ರೆ ಬಾವಿ ತೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಯಾವಾಗ ನೀರಿಲ್ಲದಾಗಲ್ಲ, ಪಕ್ಕದಲ್ಲೇ ಗಂಗಾ ಹರಿತಾ ಇದೆ, ಗಂಗಾ ಹರಿಯುವಾಗ ಬಾವಿ ತೋಡ್ಲಿಕ್ಕೆ ಪ್ರಯತ್ನ ಮಾಡಿದರೆ ಹೇಗೋ, ಪರಮ ದಯಾಲುವಾಗಿ ನಮಗಾಗಿ ನಿಂತ ದೇವರನ್ನ ಬಿಟ್ಟು ಬೇರೆ ಯಾರನ್ನೋ ಸ್ತೋತ್ರ ಮಾಡಲಿಕ್ಕೆ ಹೋದರೆ ಆ ತರ ಆಗುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ತಪ್ಪಂಡಿತ ಪುದಪರಂ ಶರಣಂ ಸಮೀಯಾತ್. ಯಾರು ನಿನ್ನ ಬಿಟ್ಟು ಬೇರೊಬ್ಬರನ್ನ ಶರಣಾಗತರಾಗ್ತಾರಯ್ಯ ಅಂದರೆ, ನಿನ್ನ ಬಿಟ್ಟು ಯಾರೂ ಕೂಡ ಜೀವಿಗೆ ಉಪಕಾರ ಮಾಡುವರಿಲ್ಲ. ನಿನ್ನಿಂದಾಗಿ ದೇವತೆಗಳು ನೀನು ನಿಂತು ಪ್ರೇರಣೆ ಮಾಡಿದರೆ ಅವರೆಲ್ಲರೂ ನಮಗೆ ಉಪಕಾರಿಗಳಾಗ್ತಾರೆ. ನೀನು ಸರದು ನಿಂತರೆ ಯಾರೂ ನಮ್ಮನ್ನ ಕಣ್ಣೆತ್ತಿಯೂ ನೋಡಲ್ಲ, ಅದರಿಂದ ನೀನು ಪ್ರಧಾನ ಹೇಳ್ತಾ ಇದ್ದಾರೆ. ಯಹ ಭಜತಃ ಸುಹೃದಃ ಪ್ರಿಯಸ್ಯ ಭಕ್ತಸ್ಯ ಆತ್ಮಾನಮಪಿ ದದಾತಿ ಹೇಳ್ತಾರೆ. ಸರ್ವಾನ್ ದದಾತಿ, ಭಗವಂತ ತನ್ನನ್ನ ಭಜನೆ ಮಾಡುವಂತ ಅಂದರೆ ಎಲ್ಲವನ್ನ ಬಿಟ್ಟು ನೀನೇ ಬೇಕು ಅಂತ ಭಜನೆ ಮಾಡ್ತಾ ಇದ್ರೆ ಬೇಕಾದ ಎಲ್ಲವನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ತಾನೇ ಬಂದು ಬಿಡುತ್ತಾನೆ, ತನ್ನನ್ನು ತಾನೇ ಕೊಟ್ಟು ಬಿಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅಂಥ ಭಗವಂತನನ್ನ ಬಿಟ್ಟು ಬೇರೊಬ್ಬರನ್ನ ಕಟ್ಟಿ ಹಾಕುವಂತ ಬೇರೊಬ್ಬರ ಹತ್ರಿಗೆ ಯಾಕೆ ಹೋಗಬೇಕು? ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಭಗವಂತ, ಯಾವ ಯಾವ ಭಕ್ತರಿಂದ ಬರತಕ್ಕಂಥ ಮಾತುಗಳೇನಿವೆ, ಒಳ್ಳೆ ಒಳ್ಳೆ ಮಾತುಗಳು, ಶ್ರೀಹರೇ ನಿನ್ನ ಶರಣಾಗತನಾಗಿದ್ದೇನೆ ಉದ್ಧಾರ ಮಾಡು ಅಂತ ಶರಣಾಗತಿ ಪೂರ್ವಕವಾಗಿ ಏನು ಭಗವಂತನಲ್ಲಿ ಸ್ತೋತ್ರಾದಿಗಳನ್ನು ಮಾಡುತ್ತಾನೆ, ಅದಕ್ಕೆ ವಿಶೇಷವಾಗಿ ಕಾಮಾನ್ ದದಾತಿ ಆತ್ಮಾನಮಪಿ ದದಾತಿ, ಅವರಿಗೆಲ್ಲವನ್ನ ಕೊಟ್ಟುಬಿಡ್ತಾನೆ, ತನ್ನನ್ನು ತಾನೇ ಕೊಟ್ಟು ಬಿಡುತ್ತಾನೆ. ಅಂತ ಭಗವಂತನಿಗೆ ಉಪಚಯ ಅಪಚಯೌ ನಯಸ್ಯ, ಅಂದರೆ ನಾವು ಮಾಡಿದ ಸ್ತೋತ್ರದಿಂದ ದೇವರಿಗೇನು ಬರೋದಿಲ್ಲ, ನಾವು ಬಿಟ್ರೆ ದೇವರಿಗೆ ಹೋಗೋದೇನೂ ಇಲ್ಲ. ಆದರೂ ನಾವು ಮಾಡಿದ ಸ್ತೋತ್ರದಿಂದ ಭಗವಂತ ಮೆಚ್ಚಿ ನಮಗೆ ಬೇಕಾದನ್ನೆಲ್ಲ ಕೊಡ್ತಾ ಇದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಭಕ್ತೋಚ್ಚರಿತಾ ಪ್ರಿಯಾಹ ಆದ್ರತಾಹ ಗಿರಹ ಅಂದ್ರು. ಭಕ್ತರು ಆದರದಿಂದ ಉಚ್ಚಾರ ಮಾಡಿದ ಸ್ತೋತ್ರಕ್ಕೆ ದೇವರು ಒಲಿಯುತ್ತಾನೆ. ಒಟ್ಟಾರೆ ಏನ್ ಹೇಳಿದ್ರು, ನಾವು ಭಗವಂತನ ವಿಶೇಷವಾಗಿ ಆದರದಿಂದ ಸ್ತೋತ್ರ ಮಾಡಿದರೆ ಭಗವಂತ ನಮಗೆ ಒಲಿದು ಬರ್ತಾನೆ. ಆವಾಗ ಮತ್ತು ಸ್ವಲ್ಪ ಸಂಶಯ ಬರುತ್ತೆ, ಬಂದಿಲ್ಲೇನೋ ಪ್ರಾಯಶಃ, ಬಂದ್ರೆ ಹೀಗಿರುತ್ತೆ, ದೇವರು ಕೊಡೋದೇನೋ ತಾನಾಗಿ ಕೊಡ್ಬೋದಲ್ಲ, ಸುಮ್ಮನೆ ನಮ್ ಸರಿ ಒಂದು 20-30 ಸ್ತೋತ್ರ ಹೇಳಿಸಿ 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 ಆ ಹೇಳಿಸ್ಕೊಂಡು ಅವಾಗ ಸಂತೋಷಪಟ್ಟು ಕೊಡೋದು ಯಾಕಪ್ಪ? ಒಂದು ಕಡೆ ದೇವರಿಗೆ ನಮ್ಮಿಂದ ಏನು ಬೇಡ ಅಂತ ಹೇಳ್ತೀರ, ಮತ್ತೆ ಈ ಸ್ತೋತ್ರ ಚಡೆ ಯಾಕೆ? ನಮ್ ಸರಿ ಸ್ತೋತ್ರ ಹೇಳಿಸ್ಕೊಂಡೇ ಕೊಡ್ತಾನೆ, ಈ ಸ್ತೋತ್ರ ಮಾಡಿಸ್ಕೊಂಬ ಚಡೆ ಯಾಕೆ ದೇವರಿಗೆ? ಈ MLAಗಳೆಲ್ಲ ಇರ್ತಾರೆ ಅಥವಾ ಯಾರು ಎಲ್ಲ ಇರ್ತಾರೆ, ಒಂದು 10 ಜನ ಕರೆಸ್ಕೊಂತಾರೆ, ಇಡೀ ಆ ಸಭೆಯಲ್ಲಿ ಯಾರು ಬರಲ್ಲ ಅವ್ರು ನೋಡಿದ್ರೆ, ಅದ್ರ ದುಡ್ಡು ಕೊಟ್ಟು ಎಲ್ಲರೂ ಕರೆಸ್ಕೊಂತಾರೆ, ಸನ್ಮಾನ ಮಾಡಿಸ್ಕೊಂತಾರೆ, ಹೊಗಳಿಸ್ಕೊಂತಾರೆ, ಆದ್ಮೇಲೆ ಅವ್ರು ಬೇಕಾದೆಲ್ಲ ಮಾಡ್ತಾರೆ. ಈ ತರ ದೇವರು ಆದರಲ್ಲ, ನಾವೇನೋ ಸ್ತೋತ್ರ ಮಾಡುವುದು ಅದಕ್ಕೆ ಹಿಗ್ಗಬೇಕು, ಹೇಳಿದ ಭಕ್ತರು ಮಾಡುವ ಸಂಸ್ಕೃತಿಗೆ ಹಿಗ್ಗುವನು. ಒಂದು ಕಡೆ ಏನೋ ದೇವರಿಗೆ ನಮ್ಮಿಂದ ಏನೂ ಬೇಡ, ಅಟ್ಲೀಸ್ಟ್ ಥ್ಯಾಂಕ್ಸ್ ಕೂಡ ಅಪೇಕ್ಷೆ ಮಾಡಲ್ಲ ಅಂತ ಒಂದು ಕಡೆ ಹೇಳೋದು, ಇನ್ನೊಂದು ಕಡೆ ನಾವು ಮಾಡಿದ ಸ್ತೋತ್ರಕ್ಕೆ ಬಹಳ ಹಿಗ್ಗುತ್ತಾನೆ ಸಂತೋಷ ಪಡ್ತಾನೆ ಅಂದ್ರೆ ಏನೋ ಸಿಗುತ್ತೆ ಅಂತ ಅರ್ಥ ಆಯ್ತಲ್ಲ, ನಾವು ಮಾಡಿದ ಸ್ತೋತ್ರಕ್ಕೆ ಅವನಿಗೆ ಬಹಳ ಏನೋ ಆ ಸಂತೋಷ ಬರ್ತಾ ಇದೆ ಅಂತ ಅರ್ಥ ಆಯ್ತಲ್ಲ. ಅಂದ್ರೆ ದೇವರ ಸ್ತೋತ್ರ ಭಕ್ತ ಮಾಡೋದು ಅಂದ್ರೆ ಅದರ ಅರ್ಥ ಗೊತ್ತಾ ಹೀಗಿರುತ್ತೆ. ತಾಯಿ ಇರ್ತಾಳೆ, ಚಿಕ್ಕ ಮಗು, ಆ ಮಗು ಕೈ ಹಿಡಿದರೆ ಹೊರತು ನಡೆಯಲಿಕ್ಕಾಗಲ್ಲ, ಕೈ ಹಿಡಿದರೆ ಹೊರತು ನಡೆಯಲಿಕ್ಕಾಗಲ್ಲ, ಬಿದ್ದೋಗ್ತಾ ಇರುತ್ತೆ. ತಾಯಿ ಕೈ ಹಿಡಿಲಿಕ್ಕೆ ಬಂದಾಗಲ್ಲ ಈ ಮಕ್ಕಳು ಚೂರು ಬೆಳೀತಾ ಇದ್ರೆ ಅಹಂಕಾರ ಇರುತ್ತೆ, ತಾಯಿ ಕೈಯನ್ನ ತೆಗೆದು ತಾವೇ ನಡೀಬೇಕಂತ ಪ್ರಯತ್ನ, ದೇವರೇ ಕೊಡ್ತಾರ ಅದನ್ನು, ಇಲ್ಲಾಂದ್ರೆ ಯಾವಾಗ ಕೈ ಹಿಡಿದು ನಡಿಬೇಕಾಗ. ಆವಾಗ ಆ ಕೂಸು ಬಿದ್ದೋಗ್ತಾ ಇರುತ್ತೆ, ಕೈ ಹಿಡಿದಿಕ್ಕೆ ಹೋದ್ರೆ ಬೇಡ ಅನ್ನತ್ತೆ. ತಾಯಿ ಪರಿಸ್ಥಿತಿ ಹೇಗಿರುತ್ತೆ ಅವಾಗ? ಈ ಕೂಸು ನನ್ನ ಕೈ ಹಿಡಿದು ನಡೆದ್ರೆ ಚೆನ್ನಾಗಿರುತ್ತಪ್ಪ, ಇದಕ್ಕೆ ಬುದ್ಧಿ ಬಂದ್ರೆ ಚೆನ್ನಾಗಿರುತ್ತೆ, ಅದರಿಂದ ಏನಾಗುತ್ತೆ ಅಂದ್ರೆ ಬೀಳೋ ತಪ್ಪುತ್ತೆ. 2 ಸಲ ಬಿತ್ತು ಮಗು, ಅದಕ್ಕೆ ಅರ್ಥ ಆಯ್ತು ಅಮ್ಮ ಇಲ್ಲದಿದ್ರೆ ನನಗೆ ನಡೀಲಿಕ್ಕಾಗಲ್ಲ ಅಂತ ಅರ್ಥ ಆಯ್ತು. ಅರ್ಥ ಆದ ಕೂಡಲೇ ಅಮ್ಮನ ಕೈ ಹಿಡಿಯಿತು. ಅಮ್ಮನ ಸರಿ ಕೈ ಹಿಡಿಯೋದು ಮಾತ್ರ ಅಲ್ಲ, ಬಾಯಿಯಿಂದ ಹೇಳ್ತಾ ಇದೆ, ಅಮ್ಮ ನೀನಿಲ್ಲದಿದ್ರೆ ನಾನು ಬಿದ್ದೋಗ್ತೇನೆ, ಕೈ ಹಿಡಿ, ಇಷ್ಟೇ ಹೇಳಿದ್ದು. ಇದ್ದದ್ದೇ ಹೇಳಿದ್ದ? ಹೌದು. ಹೇಳಿದ ಕೂಡಲೇ ತಾಯಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಅಮ್ಮ ಮಗುವಿಗೆ ಬುದ್ಧಿ ಬಂತು, ಇನ್ನ ಮೇಲೆ ನನ್ನ ಕೈ ಬಿಡಲ್ಲ, ಕಲ್ಲು ಬಿದ್ದು ಹಲ್ಲು ಮುರಿಯಲ್ಲ ಅಂತ ಖುಷಿ ಪಡ್ತಾಳೆ. ಇಂಥ ಸ್ಥಿತಿಯಲ್ಲಿ ಯಾರಾದರೂ ಸರಿ ಈ ಮಗು ಅಮ್ಮನ್ನ ಹಾಗೆ ಹೇಳಬೇಕಾ, ಆ ಮಗು ಬಾಯಿಂದ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ಲಲ್ಲ ತಾಯಿ, ಇನ್ನ ಮೇಲೆ ನಿನ್ನ ಬಿಡಲ್ಲ, ನಿನ್ನ ಮೇಲೆ ಆಧಾರ ಪಟ್ಟಿದ್ದೇನೆ, ನಿನ್ನ ಕೈ ಹಿಡ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ಲಲ್ಲ, ಹೇಳಬೇಕು ಅಂತ ತಾಯಿ ಎಕ್ಸ್ಪೆಕ್ಟ್ ಮಾಡಿದ್ದು ಮಗುವಿನಿಂದ. ಒಂದು ಕಡೆ ಹೇಳ್ತಾರೆ ತಾಯಿಗೆ ಮಗುವಿಂದ ಏನು ಬೇಕಾಗಿಲ್ಲ, ಏನು ಬೇಡದೇ ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾರೆ. ಆದರೆ ಆ ಮಗುವಿನಿಂದ ಆ ಮಗು ಹೇಳಿದ ಚೆನ್ನಾಗಿರುತ್ತೆ, ಅಮ್ಮ ನಂಗೆ ಬುದ್ಧಿ ಬಂತು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ, ನಿನ್ ಕೈಯೇ ಹಿಡಿತೀನಿ, ನಿನ್ ಹಿಂದೆ ಬರ್ತೀನಿ, ನೀನೇ ಬೇಕು, ಇವೆಲ್ಲ ತಾಯಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳಲ್ಲ. ಅಷ್ಟೇ ಅಲ್ಲ, ಯಾವಾಗ್ಲೂ ತನ್ನ ಮೇಲೆ ಕೈ ಹಿಡ್ಕೊಂಡೇ ನಡೀಬೇಕು, ಆಧಾರ ಪಟ್ಟಿರಬೇಕು ಅಂತ ಆ ಮಗುವಿನ ಹತ್ರ ತಾನು ಅಪೇಕ್ಷೆ ಪಡ್ತಾ ಇದ್ದಾಳೆ. ಇದಂಥ ಕರ್ಕೋಟಗಳು ತಾಯಿ ಅಂತ ಯಾರಾದ್ರೂ ಹೇಳ್ತಾರಾ? ಯಾರು ಹೇಳಲ್ಲ. ಕೇವಲ ತಾಯಿ ದೃಷ್ಟಿಯಲ್ಲಿ ಇವನು ಬೀಳಬಾರದು, ಅವನ ಸ್ಥಿತಿ ಅಂತಹದ್ದು, ಬಿಟ್ರೆ ಬೀಳುತ್ತಾನೆ. ಅವನಿಗೆ ತಿಳುವಳಿಕೆ ಬಂದ್ರೆ ಸಾಕು. ತಿಳುವಳಿಕೆ ಬಂದದ್ದು ಅಂತ ಹೇಗೆ ಗೊತ್ತಾಗುತ್ತೆ? ಬಾಯಿಂದ ಹೇಳಿದ್ರೆ ಗೊತ್ತಾಗುತ್ತೆ. ಬಾಯಿಂದ ಹೇಳಿದಾಗ ತಾಯಿ ಅಮ್ಮ ನಿನ್ನ ಬಿಟ್ಟಿರ್ಲಿಕ್ಕಾಗಲ್ಲ, ಹಿಡಿತೇನೆ ಅಂದ್ರೆ ಅದನ್ನೇ ಸ್ತೋತ್ರ ಅಂತಾರೆ. ಭಕ್ತನಾದವ ದೇವರಿಲ್ಲದಿದ್ರೆ ತನಗೆ ಇರ್ಲಿಕ್ಕಾಗಲ್ಲ ಎಂಬುದನ್ನು ಮನಗಂಡು, ಹೇ ಸ್ವಾಮಿ ನೀನಿಲ್ಲದಿದ್ರೆ ಇರಲಿಕ್ಕಾಗಲ್ಲಯ್ಯ, ಆದರೆ ನನ್ನಲ್ಲಿ ಅಹಂಕಾರ ಬರ್ತಾ ಇದೆ, ಅದು ತೆಗೆದು ಬಿಡು, ನೀನು ನನಗಿಂತ ನಿಜವಾಗಿ ದೊಡ್ಡವನೇ ಅಂತ ಹೇಳಿದರೆ ದೇವರಿಗೆ ಸಂತೋಷ. ಯಾಕೆ ಅಂದರೆ, ಓಹೋ ಇವನಿಗೆ ಬುದ್ಧಿ ಬಂತು, ಅಹಂಕಾರದಿಂದ ಹಾಳಾಗಲ್ಲ, ನನ್ನ ಕೈ ಹಿಡಿದು ನಡೆಯುತ್ತಾನೆ, ಚೆನ್ನಾಗಿರ್ತಾನೆ ಅಂತ ದೇವರು ಸಂತೋಷ ಪಡ್ತಾರೆ. ಇದು ಭಕ್ತನ ಸ್ತೋತ್ರ, ದೇವರ ಹಿಗ್ಗೋದು. ಇಷ್ಟೇ ಹೊರತು ನಾವೇನೋ ಸ್ತೋತ್ರ ಮಾಡಿಬಿಡ್ತೀವಿ, ಅದಕ್ಕೆ ದೇವರೇನೋ ಪೂರ್ಣ ಹಿಗ್ಗಿ ಬಿಡುತ್ತಾರೆ ಅಂತ ತಪ್ಪಾದ ತಿಳುವಳಿಕೆ ಬೇಡ. ನೀವು ಸಣ್ಣಕ್ಕೋ ದಪ್ಪಕ್ಕೋ ಇದ್ದೀರಾ, ನಿಮ್ಮ ಹತ್ರ 10 ಕಾರ್ ಇದೆ, 10 ಕೋಟಿ ಇದೆ, ಎಲ್ಲ ಇದೆ, ನಿಮಗೆ ಗೊತ್ತು ನಾ ಬಂದೆ, ನೀವು ದಪ್ಪಕ್ಕಿದ್ದೀರಾ, ನಿಮ್ಮ ಹತ್ರ 10 ಕಾರ್ ಇದೆ ಕಾಣಿಸ್ತಾ ಇದೆ, 10 ಕಾರ್ ಇದೆ, 10 ಕೋಟಿ ಇದೆ, ನಿಮ್ಮ ಮೇಲೆ ವಸ್ತು ಎಲ್ಲ ಇದೆ ಹೇಳಿದ್ದೀರಾ, ಸುಮ್ಮನೆ ಇದ್ದೀರಾ, 10 ಸಲ ಹೇಳಿ ಶುರು ಮಾಡಿದ್ರೆ ಗೊತ್ತಯ್ಯ ನನಗೆ ಇದ್ದದ್ದೇ ಯಾಕೆ ಹೇಳ್ತೀಯ, ನಾ ದಪ್ಪಕ್ಕಿದ್ದೇನೆ, 10 ಕೋಟಿ ಇದೆ, 10 ಕಾರ್ ಇದೆ, 8 ಸಲ ಹೇಳ್ತೀಯ, ಹೇಳಿದ್ದೆ ಹೇಳ್ತಾ ಇದೆ, ಬೇಸರ ಆಗಲ್ವಾ? ಮತ್ತೆ ಹೊಗಳಿಸ್ಕೊಂಬವರು ಯಾಕೆ ಹೊಗಳಿಸ್ಕೊಂತಾರೆ, ಖುಷಿ ಪಡ್ತಾರೆ ಅಂದ್ರೆ ಅವರಲ್ಲಿ ಇಲ್ಲದ ಗುಣಗಳನ್ನ ಇವೆ ಅಂತ ಹೇಳಿದರೆ ಅವರಲ್ಲಿ ಜನ್ಮದಲ್ಲಿ ಬರಲ್ಲ ಗುಣ ಇದೆ ಅಂತ ಹೇಳಿಸಿಕೊಂಡು ಸುಖ ಪಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅವರು ಆ ಇಲ್ಲದ ಗುಣಗಳನ್ನ ಬೇರೆಯವರಿಂದ ಹೇಳಿಸಿಕೊಂಡು ಇದೆ ಇದೆ ಅಂತ ಹೇಳಿಸಿಕೊಡುವಾಗ ಅವರು ಆಗುವ ಅಪಮಾನ ಗೊತ್ತಾಗ್ತಾ ಇಲ್ಲ ಅವರಿಗೆ. ಏನದು? ಅವರಲ್ಲಿ ಆ ಗುಣ ಇಲ್ಲದಿದ್ದಾಗ ಗುಣ ಇದೆ ಅಂತ ಹೇಳಿದರೆ ಇಂಡೈರೆಕ್ಟ್ ಆಗಿ ಇಲ್ಲ ಇಲ್ಲ ಅಂತ ಬೈದಂತ ಆಗುತ್ತೆ, ಅದು ಅವರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಂಥವರಿಗೆ ಖುಷಿ ಆಗತ್ತಷ್ಟೇ ಹೊರತು ಯಾರಿಗಾದ್ರೆ ಸಹಜವಾಗಿ ತಮ್ಮಲ್ಲಿ ಏನಿದೆ ಅದನ್ನು 10 ಸಲ ಹೇಳಿದ್ರೆ ಬೇಸರ ಆಗುತ್ತೆ, ಸಾಕಯ್ಯ ನಿಲ್ಲಿಸು ಅಂತ ಹೇಳ್ತೀವಿ. ಹಾಗೆ ದೇವರಲ್ಲಿ ಏನು ಗುಣಗಳಿವೆ ದೇವರಿಗೆ ಗೊತ್ತೇ ಗೊತ್ತು, 10 ಸಲ ಹೇಳಿದ್ರೆ ಸಾಕು ಅಂತಾನೆ ದೇವ. ಆದರೆ ಇಲ್ಲಿ ದೇವ ಸಾಕು ಅಂತ ಹೇಳತಾ ಇಲ್ಲ. ಯಾಕೆ ಅಂದರೆ ನನ್ನಲ್ಲಿರುವ ಗುಣಗಳನ್ನ ಇವ ಪದೇ ಪದೇ ಹೇಳಿದರೆ ಇವನ ಪಾಪವೆಲ್ಲ ಕತ್ತರಿಸಿ ಹೋಗಿ ಇವನಲ್ಲಿ ಒಳ್ಳೆ ಒಳ್ಳೆ ಗುಣಗಳು ನಾನು ಮೂಡಿಸಲಿಕ್ಕಾಗುತ್ತೆ, ಹೇಳು ಹೇಳು ಅಂತಾನೆ. ತನ್ನಲ್ಲಿರುವ ಗುಣಗಳನ್ನ ಅವನು ಹೇಳಿದ್ದಕ್ಕೆ ಕೇಳಿ ಏನು ದಪ್ಪಕ್ಕಾಗಿ ಹಿಗ್ಗಲಿಕ್ಕೆ ಅಲ್ಲ ದೇವ ಹೇಳೋದು. ಆ ನಾವು ದೇವರ ಗುಣಗಳನ್ನ ಹೇಳಿದರೆ ನಮ್ಮಲ್ಲಿ ಅಂತಹ ಗುಣಗಳು ಮೂಡುತ್ತೆ, ನಮ್ಮಲ್ಲಿ ಪಾಪ ಹೋಗಿಬಿಡುತ್ತೆ. ಅದಕ್ಕಾಗಿ ಭಗವಂತ ನಮ್ಮಿಂದ ಸ್ತೋತ್ರವನ್ನ ಅಪೇಕ್ಷೆ ಪಡತಾನೆ. ಅದನ್ನ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಆ ಭಕ್ತರ ವಿಶೇಷವ ಭಕ್ತೋಚ್ಚರಿತಾಹ ಪ್ರಿಯಾಹ ಆದ್ರತಾಹ ಗಿರಹ. ಆ ಭಕ್ತರು ಉಚ್ಚಾರ ಮಾಡುತ್ತಾರಂತೆ. ಏನು ಉಚ್ಚಾರ ಮಾಡುತ್ತಾರೆ? ಸ್ತೋತ್ರ, ನೀ ಹೀಗಿದ್ದೀಯಾ 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 ಅಂತ ಹೇಳೋ ಕಾಲಕ್ಕೆ ಎಚ್ಚರ ಇರುತ್ತಂತೆ ಅವರಿಗೆ. ನಾನು ಹೇಳೋದರಿಂದ ದೇವರಿಗೆ ಏನು ಬೇಕಾಗಿಲ್ಲ, ಚೂರು ಖುಷಿ ಆಗಲ್ಲ. ನಾನು ಹೇಳೋದರಿಂದ, ದೇವರ ಗುಣಗಳು ಹೇಳೋದರಿಂದ ನನಗೆ ಉಪಕಾರ ಆಗುತ್ತೆ, ಪಾಪ ಕತ್ತರಿಸಿ ಹೋಗುತ್ತೆ, ಪುಣ್ಯ ಬರುತ್ತೆ, ಒಳ್ಳೆ ಗುಣಗಳು ಮೂಡುತ್ತೆ, ಸಂಪತ್ತು ಬರುತ್ತೆ, ನಾನು ಸುಖದಿಂದ ಇರುತ್ತೇನೆ. ನಾನು ಸುಖದಿಂದ ಇರೋದೇ ದೇವರಿಗೆ ಖುಷಿ ಅಂತ ತಿಳ್ಕೊಂಡು ಅಂತ ದೇವರ ಮೇಲೆ ನನ್ನಿಂದ ಏನೂ ಅಪೇಕ್ಷೆ ಪಡದೆ ನಾನು ಚೆನ್ನಾಗಿದ್ರೆ ಸಾಕು ಅಂತ ಬಯಸುವ ದೇವರನ್ನ ನೆನೆದು ಆದರದಿಂದ ಪ್ರಿಯಾಹ ನಿನ್ನಂಥವನ್ನು ನನಗೆ ಯಾರು ಸಿಗ್ತಾರಯ್ಯ? ನನ್ನ ದೋಷಗಳನ್ನು ನೋಡಿದರೆ, ಗುಣಗಳನ್ನು ನೋಡಿದರೆ ಹತ್ರ ಬರ್ತಾರೆ, ದೋಷಗಳನ್ನು ನೋಡಿದರೆ ದೂರ ಓಡಿ ಹೋಗ್ತಾರೆ. ಅಂತಹ ಜನವೇ ನನ್ನ ಸುತ್ತೂ ಇದ್ದಾರೆ ಹರಿಯೇ. ನಿನ್ನಂಥವರು ನನಗೆ ಯಾರು ಸಿಗ್ತಾರೆ? ನಿನ್ನವರು, ನಿನ್ನ ಭಕ್ತರು ಮಾತ್ರ ನನ್ನ ದೋಷ ಸಹಿತವಾಗಿ ನನ್ನ ಆದರ ಮಾಡುತ್ತಾರಯ್ಯ, ನಿನ್ನಂಥವರು ನನಗೆ ಎಲ್ಲಿ ಸಿಗ್ತಾರೆ ಅಂತ ಪ್ರಿಯನಾದ ಭಗವಂತನ ಕುರಿತು ವಿಶೇಷವಾದ ಪ್ರಿಯವಾದ ಆದರದಿಂದ ಕೂಡಿದ ಭಕ್ತರು ಮಾಡುವ ನುಡಿಗಳು, ಆ ಸ್ತೋತ್ರದ ನುಡಿಗಳು ಹೇಗಿರಬೇಕು? ನುಡಿಯೋ ಕಾಲಕ್ಕೆ ನುಡಿಯ ಅರ್ಥ ಅನುಭವಕ್ಕೆ ಬಂದಿರಬೇಕು, ಏನ್ ನುಡಿತಾ ಇದ್ದೇನೆ ಎಂಬ ಎಚ್ಚರ ಇರಬೇಕು. ಅಂಥ ನುಡಿಗಳನ್ನು ನುಡಿದಾಗ ಭಗವಂತ ಆತ್ಮಾನಮಪಿ ಕಾಮಾನ್ ದದಾತಿ, ಆತ್ಮಾನಮಪಿ ದದಾತಿ, ತನ್ನನ್ನು ತಾನೇ ಕೊಟ್ಟು ಬಿಡುತ್ತಾನೆ ಅಷ್ಟೇ ಹೊರತು ಈತನಿಗೆ ಅದು ಹೇಳ್ತಾ ಇದ್ದಾರೆ. ನ ಉಪಚಯ ಅಪಚಯೌ ಯಸ್ಯ, ಇವನಿಗೆ ನಾವು ಸ್ತೋತ್ರ ಮಾಡಿದ್ದರಿಂದ ವೃದ್ಧಿ ಇಲ್ಲ, ನಾವು ಸುಮ್ಮನೆ ಕೂತದ್ದಕ್ಕೆ ಕಡಿಮೆನೂ ಆಗೋದಿಲ್ಲ. ಇಂಥ ಭಗವಂತ ನಮಗೆ ಬೇಕು. ಅದಕ್ಕೆ ಹೇಳ್ತೀವಲ್ಲ, ನಾವು ಜೀವನದಲ್ಲಿ ಯಾವಾಗ ಹುಡುಕ್ತಾ ಇರ್ತೇವೆ, ಅಭಿಮಾನಕ್ಕಾಗಿ ಹುಡುಕ್ತಾ ಇರ್ತೇವೆ. ನಮ್ಮನ್ನ ಅಭಿಮಾನ ಪಡುವ ಒಂದು ವ್ಯಕ್ತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹುಡುಕ್ತಾ ಇರ್ತೇವೆ. ದೇವ ಕೊಟ್ಟಿರ್ತಾನೆ, ಅಭಿಮಾನ ಪಡೋರನ್ನೇ ಕೊಟ್ಟಿರ್ತಾನೆ, ಆದರೆ ಆ ಅಭಿಮಾನ ಬಹಳ ಲಿಮಿಟೆಡ್ ಆಗಿರುತ್ತೆ. ನಮ್ಮಲ್ಲಿ ಅವರಿಗೆ ಬೇಕಾದ ಒಳ್ಳೆ ಗುಣಗಳು ಕಂಡಾಗ ಮಾತ್ರ ಅಭಿಮಾನ ಇರುತ್ತೆ, ಅವರಿಗೆ ಬೇಡದ್ದು ಕಂಡಾಗ ಅಭಿಮಾನ ಎಲ್ಲ ಹೋಗಿಬಿಡುತ್ತಾ ಬರ್ತಾ ಇರುತ್ತೆ. ನಮಗೆ ಯಾರು ಬೇಕು ತಲೆಯಲ್ಲಿರುತ್ತೆ? ನಮ್ಮಲ್ಲಿ ಎಷ್ಟು ದೋಷಗಳಿದ್ರೂ ಕೂಡ ನಮ್ಮ ಮೇಲೆ ಅಭಿಮಾನ ಚೂರು ಕಡಿಮೆ ಆಗದೆ ಇರುವ ವ್ಯಕ್ತಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂದ್ರೆ ಆ ವ್ಯಕ್ತಿ ಒಬ್ಬನೇ, ಅದು ಭಗವಂತ ಮಾತ್ರ ಆಗಲಿಕ್ಕೆ ಸಾಧ್ಯ. ಆ ಭಗವಂತ ಎಲ್ಲೂ ಇಲ್ಲ, ನಿಮಗಾಗಿ ಕಾಯುತ್ತಾ ಇದ್ದಾನೆ. ನಾವೀಗ ಏನೋ ಶ್ರಮ ಪಟ್ಟು ಆತನಿಗೆ ಅಪ್ಲಿಕೇಶನ್ ಹಾಕಿ ಬಾ ಅಂದ್ರೆ ಬರೋನಲ್ಲ, ಮೊದಲೇ ನಮಗಾಗಿ ಬಂದು ಕೂತಿದ್ದಾನೆ. ನಾವೇ ಆತನ ಕಡೆ ನೋಡತಾ ಇಲ್ಲ, ಇನ್ನಾದರೂ ಆತನ ಕಡೆ ಮುಖ ಮಾಡೋಣ, ಅಂತರ್ಮುಖಿಗಳಾಗೋಣ. ಅಂತರ್ಮುಖಿಗಳು ಅಂದ್ರೆ ಏನೂ ಅಲ್ಲ, ಒಳಗೆ ದೇವ ಇದ್ದಾನೆ, ನಮ್ಮ ಕಣ್ಣೇನೋ ಹೊರಗೆ ಓಡತಾ ಇದೆ. ದೇವರಲ್ಲದ ವಸ್ತುವಿನ ಕಡೆ, ದೇವರಲ್ಲದ ವ್ಯಕ್ತಿಗಳ ಕಡೆ, ಅಭಿಮಾನ ಪಡದ ಪದಾರ್ಥಗಳ ವ್ಯಕ್ತಿಗಳ ಕಡೆ ನಮ್ಮ ಎಲ್ಲಾ ಮನಸ್ಸು ನೋಟ ಓಡತಾ ಇದೆ, ಅಭಿಮಾನ ಪಡುವ ದೇವರ ಕಡೆ ಹೋಗ್ತಾ ಇಲ್ಲ. ಈಗ ಮಾಡಬೇಕಾಗಿದ್ದೆಷ್ಟೇ, ದೇವರ ಕಡೆ ನಾವು ತಿರುಗಿದರೆ ಸಾಕು. ಇನ್ನ ಮುಂದೆ ಹೇಳುತ್ತಾರೆ, ಯತ್ ಸಾನುಬಂಧೇ ಅಸತಿ ದೇಹ ಗೇಹೇ ಮಮಾಹಮಿತಿ ಊಢ ದುರಾಗ್ರಹಾಣ ಪುಂಸಾಂ ಸುದೂರಂ ವಸತೋಪಿ ಪುರ್ಯಾಂ ಭಜೇ ಮತತ್ತೇ ಭಗವತ್ ಪದಾಬ್ಜಂ. ಇಲ್ಲಿ ಹೇಳ್ತಾ ಇದ್ದಾರೆ, ಯತ್ ಸಾನುಬಂಧೇ ಅಸತಿ ದೇಹ ಗೇಹೇ, ಹೇ ಸ್ವಾಮಿ ತೇ ತವ ಪಾದಾಬ್ಜಂ ಭಜೇಮ, ನಿನ್ನ ಪದಾರವಿಂದವನ್ನು ನಾವು ಭಜನೆ ಮಾಡ್ತಾ ಇದ್ದೀವಯ್ಯ. ಹೇಳುತ್ತಾರೆ ಈ ದೇಹ ಯತ್ ಸಾನುಬಂಧೇ ಅಸತಿ ದೇಹ ಗೇಹೇ, ಈ ದೇಹಕ್ಕೆ ಸಂಬಂಧಪಟ್ಟಂಥ ಅಂದ್ರೆ ನಮಗೆ ಸಂಬಂಧಪಟ್ಟಂಥ ಈ ದೇಹ ಮತ್ತು ಅದಕ್ಕೆ ಸಂಬಂಧಪಟ್ಟ ಗೇಹ ಅಂದ್ರೆ ಮನೆ, ಶರೀರ, ಮನೆ ತಕ್ಕಂಥ ಎಲ್ಲಾ ಪದಾರ್ಥಗಳು, ವ್ಯಕ್ತಿಗಳು ಇದರೆಲ್ಲ ಕೂಡ ಇವೆಂಥವು ಅಸತಿ ಅಂತ ಹೇಳ್ತಾ ಇದ್ದಾರೆ. ಅಸತಿ ಅಂತ ಹೇಳಿದರೆ ಈ ಶಾಸ್ತ್ರದಲ್ಲಿ ಸತ್ತು ಅಸತ್ತು ಅಂತ ಎರಡು ಶಬ್ದಗಳು. ಸತ್ತು ಅಂದ್ರೆ ಇರೋದು, ಅಸತ್ತು ಅಂದ್ರೆ ಇಲ್ಲದಿರೋದು. ಇಲ್ಲದಿರುವಂತಹ ದೇಹ ಮತ್ತು ಮನೆಗಳಲ್ಲಿ ನಮಗೆ ಮೋಹ ಬರ್ತಾ ಇದೆ ಅಂತ ಒಬ್ಬರಂದ್ರು. ಅದಕ್ಕೆ ಆಚಾರ ಅಂದ್ರು, ಈ ಮನೆ ದೇಹ ಎಲ್ಲ ಇದ್ದದ್ದೇ, ಇಲ್ಲದ್ದಲ್ಲ, ಕಲ್ಪಿತ ಅಲ್ಲ. ಹಗ್ಗವನ್ನು ನೋಡಿ ಹಾವು ಅಂದುಕೊಂಡ್ರೆ ಆ ಥರ ನಾವು ಈ ಶರೀರ ಮತ್ತು ಮನೆ ಯಾವುದು ಇಲ್ಲ, ಇಲ್ಲದ ಶರೀರ ಮನೆಗಳ ಕುರಿತು ನಾವು ದುಃಖ ಪಡ್ತಾ ಇದ್ದೀವಿ ಅಂತ ಒಬ್ಬರು ವ್ಯಾಖ್ಯಾನ ಬರೆದರೆ ಆಚಾರ್ಯ ಹೇಳಿದ್ರು, ಈ ಶರೀರ, ಶರೀರಕ್ಕೆ ಸಂಬಂಧಪಟ್ಟ ಮನೆ ಎಲ್ಲ ಇದ್ದೇ ಇವೆ, ಸತ್ಯವಾದ್ದು. ಮತ್ತೆ ಅಸತಿ ಅಂತ ಹಾಕಿದ್ರಲ್ರಿ, ಅಸತಿ ಅಂದ್ರೆ ಏನು ಅಂದ್ರೆ, ಅದಕ್ಕಂದ್ರು ಅಮಂಗಲೇ, ಮಂಗಲಕರವಲ್ಲದಂಥ ಈ ಶರೀರ, ಮಂಗಲಕರವಲ್ಲದಂಥ ಈ ಮನೆ ಮೊದಲಾದ್ದು. ಮತ್ತ ಪ್ರಶ್ನೆ ಬಂತು, ಅಯ್ಯೋ ಈ ಶರೀರ ಪರಮ ಮಂಗಳ ಅಂತ ಭಾಗವತದಲ್ಲೇ ಹೇಳುತ್ತೆ. ಇಂಥ ಒಂದು ಅದ್ಭುತವಾದ ಸಾಧನೆ ಸಿಗಲಿಕ್ಕಿಲ್ಲ, ಇಂಥ ಪರಮ ಮಂಗಳಕರವಾದ ಶರೀರ ಅದು ವೈಷ್ಣವ ಶರೀರ ಅಂತ ಹೇಳ್ತಾರಲ್ಲ ಅಂದ್ರೆ ಅಮಂಗಲತ್ವ ಹೇಗೆ ಬಂತು ಅಂದರೆ, ಸಹಜವಾಗಿ ಈ ಶರೀರ ಏನಿದು ಮೂರು ಧಾತುಗಳಿಂದ ತಯಾರಾದದ್ದು. ಒಳಗೆಲ್ಲ ಕೀವು, ರಕ್ತ, ಮಲ, ಮೂತ್ರ, ಮಾಂಸ, ಎಲುಬುಗಳು, ವಾಸನೆಯಿಂದ ಒಳಗೆಲ್ಲ ನಾರತಾ ಇದೆ. ಅದಕ್ಕೆ ಮೇಲೆ ಸುಂದರವಾದ ಚರ್ಮದ ಹೊದಿಕೆ ಇದೆ. ಆ ಚರ್ಮದ ಹೊದಿಕೆ ಹೊದಿಸಿದರೂ ಕೂಡ ಒಳಗಿನ ಬೆವರು ವಾಸನೆ ಒಳಗೆ ಇರಲಾರದೆ ಆ ಚರ್ಮದ ತೂತುಗಳ ಮೂಲಕ ಹೊರಗೆ ಬರ್ತಾನೇ ಇರುತ್ತೆ. ನಮಗೇನು ಈ ಶರೀರ ನೋಡಿದಾಗ ಸುಂದರವಾದ ಸ್ಯಾಂಡಲ್ವುಡ್ ಸ್ಕಲ್ಪ್ಚರ್ ನೋಡಿದಂಗೆ ಇರುತ್ತೆ, ಬಹಳ ಚೆನ್ನಾಗಿರುತ್ತೆ. ಮೇಲೆ ದೇವತೆಗಳಿರ್ತಾರಲ್ಲ, ಅವರು ನೋಡ್ತಾರಂತೆ ಈ ಶರೀರಗಳೆಲ್ಲ. ಮನುಷ್ಯರ ಶರೀರಗಳನ್ನು ನೋಡಿದಾಗ ಅವ್ರಿಗೆ ಹೇಗಿರುತ್ತೆ, ಬಿಬಿಎಂಪಿ ಡಬ್ಬಾ ತರ ಕಾಣಿಸ್ತಾ ಇರುತ್ತೆ ಅವರಿಗೆ. ಒಂದು ವೇಳೆ ಬಿಬಿಎಂಪಿ ಅವರಿಗೆ ಒಳ್ಳೆ ಆಲೋಚನೆ ಬಂತು ಅಂತ ಇಟ್ಕೊಳ್ಳೋಣ, ಅವ್ರು ನೋಡ್ತಾ ಇದ್ದಾರೆ, ಎಲ್ಲಿ ನೋಡಿದ್ರು ಬಿಬಿಎಂಪಿ ವ್ಯಾನು, ಆ ಡಬ್ಬಾಗಳು ನೋಡಿದ್ರೆ ಜನ ಎಲ್ಲ ಮೂಗು ಮುಚ್ಕೊಂಡು ಓಡೋಗ್ತಾ ಇದ್ದಾರೆ. ಅವರಿಗೆಲ್ಲ ಅವಮಾನ ತರ ಅನಿಸ್ತು, ಅಂದುಕೊಳ್ಳಿ ಅನ್ಸಲ್ಲ ಅನಿಸ್ತು. ಅದಕ್ಕೇನು ಮಾಡಿದ್ರು, ಸುಂದರವಾದ ಡಬ್ಬಾಗಳು ಮಾಡಿಸಿದ್ರು. ನೋಡಿದ ಕೂಡಲೇ ಒಳ್ಳೆ ಮನುಷ್ಯರಂತೆ, ಇವಾಗ ಯಾವುದು ಬಟ್ಟೆ ಶಾಪ್ ಮುಂದೆ ನಿಲ್ಲಿಸ್ತಾರಲ್ಲ ಅಂತ ಗೊಂಬೆಗಳು ತಯಾರು ಮಾಡಿದ್ರು. ಮಾರನೇ ದಿವಸ ಪ್ರತ್ಯಕ್ಷ, ಎಲ್ಲಿ ನೋಡಿದ್ರು ಈ ಗೊಂಬೆಗಳೇ ಇವೆ. ಎಲ್ಲರಿಗೂ ಖುಷಿ, ಇದೇನ್ ರೋಡಲ್ಲಿ ಈ ಗೊಂಬೆಗಳು ಇಟ್ಟಿದಾರಲ್ಲ ಅಂತ ಎಲ್ಲರೂ ಹೋಗ್ತಾರೆ, ಹತ್ತಿರ ಹೋಗ್ತಾರೆ, ತೆಗೆದು ನೋಡ್ತಾರೆ. ಒಳಗೆ ವಾಸ ಗೊತ್ತಿಲ್ಲ, ಒಂದ್ಸಲ ನೋಡಿದಾಗ ಚೆನ್ನಾಗಿದೆ, ಮಾರನೇ ದಿನ ಮತ್ತ ಬರೋ ಕಾಲಕ್ಕೆ ಯಾರಾದರೂ ಆಸಕ್ತಿಯಿಂದ ಮತ್ತ ಹತ್ರ ಹೋಗ್ತಾರ, ನೋಡಿದ ಕೂಡಲೇ ಓಡೋಗ್ತಾರೆ. ಹೌದಾನೆ, ದೇವತೆಗಳು ಅಷ್ಟೇ, ಒಂದು ಸಲ ಮುಚ್ಚಳ ತೆಗೆದು ನೋಡಿದವರೇ ಅಲ್ಲ. ಈ ಶರೀರದ ನೋಡಿದರೆ ಬಿಬಿಎಂಪಿ ಡಬ್ಬಾ ತರನೇ ಅವರಿಗೆ ಅನ್ನಿಸ್ತಾ ಇದೆ. ಯಾರಾದರೂ ದೇವತೆಗಳು ಶರೀರ ನೋಡಿದ ಕೂಡಲೇ ಅಪ್ಪಾ ಅಂತ ಬಿಡ್ತಾರೆ. ನಮಗೆ ದೇವರು ಆ ಎಚ್ಚರ ತೆಗೆದು ಬಿಟ್ಟು, ಎಚ್ಚರ ತೆಗೆದು ಬಿಟ್ಟು ಇದರ ಮೇಲೆ ಇನ್ನಷ್ಟು ಆಸಕ್ತಿ ಕೊಡತಾ ಇದ್ದಾನೆ. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿದೋ ಅಗಾಧೆ ಸದಾ ದುಸ್ತರೇ ಅಂದ್ರಲ್ಲ, ಏನೀ ಸಂಸಾರ ಅಂದ್ರೆ? ನಾವೇನೋ ಸ್ತೋತ್ರ ಹೇಳ್ತೀವಿ ರಾಯರ ಮುಂದೆ, ಅಪ್ಪಾ ಬಹಳ ದುಃಖ ಸಾಗರ ಅಂತ, ಒಳಗಿಂದ ಪಕ್ ಅಂತ ನಗ್ತಾ ಇರ್ತಾರೆ, ನಮ್ಗೆ ಕೇಳಿಸಲ್ಲ. ಎಲ್ಲಿ ನಿನಗೆ ದುಃಖ ಸಾಗರ, ಸುಖ ಸಾಗರ ಆಗಿದೆ? ಬೆಳಿಗ್ಗೆ ಹೊತ್ತು ಹೊತ್ತಿಗೆ ಹಾಲು ಕಾಫಿ ಆಗ್ತಾ ಇದೆ, ಫಲಾರ ಆಗ್ತಾ ಇದೆ, ಮಧ್ಯಾಹ್ನಕ್ಕೆ ಊಟ ಆಗ್ತಾ ಇದೆ, ಹೊತ್ತು ಹೊತ್ತಿಗೆ ಟಿವಿಗಳು ಅದು ಇದು ಹೋಗ್ಬರುವುದಾಗ್ತಾ ಇದೆ, ಚೆನ್ನಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಸಂಬಳ ಬರ್ತಾ ಇದೆ, ಸಂಜೆಗೆ ಒಂದು ಗಂಟೆ ಪ್ರವಚನನೂ ಆಗ್ತಾ ಇದೆ, ಮನೆಗೆ ಹೋದ್ರೆ ಊಟವೋ ಫಲಾರವೋ ಚೆನ್ನಾಗಿದೆ, ಮತ್ತಿನ್ನೇನಯ್ಯ ಹೇಗಿದ್ದೀರಾ ಅಂತ ಕೇಳಿದ್ರೆ ಕಂಫರ್ಟಬಲ್. ಏನೋ ಚಿಕ್ಕ ಚಿಕ್ಕ ತೊಂದರೆ ಬರ್ತಾ ಇದೆ, ಅದು ಬರದಂಗಿದ್ರೆ ಸಾಕು, ಖುಷಿಯೋ ಖುಷಿಯೇ. ಮತ್ತೆ ಸಂಸಾರ ಅಸಹ್ಯ ಸಾಗರ ಅಂತ ರಾಯರ ಮುಂದೆ ಹೇಳ್ತಾ ಇದ್ರೆ ನಿಂಗೆ ಅನುಭವಕ್ಕೆ ಬರಲಿಲ್ಲ, ಸುಮ್ಮನೆ ಯಾಕೆ ಹೇಳ್ತೀಯ ಅಂತ. ಮತ್ತೆ ಅಸಹ್ಯ ಸಾಗರ ಹೇಗಿದು? ಅದಕ್ಕೆ ಹೇಳ್ತಾರೆ, ಇದು ಎಷ್ಟು ಅಸಹ್ಯ ಸಾಗರ ಅಂದ್ರೆ ಹೇಗೆ ಅಂದ್ರೆ, ಅದು ಗೊಜ್ಜಲು ಕುಣಿಯಾಗಿದ್ರೂ ಕೂಡ ನೋಡ್ಲಿಕ್ಕೆ ಅಮೃತದಂತೆ ಕಾಣುತ್ತಂತೆ, ಅದೇ ಅದರ ದುರ್ಲಕ್ಷಣ ಅಂದ್ರು. ಇದಕ್ಕೆ ವಿಜಯದಾಸ ಸುಂದರವಾಗಿ ದೃಷ್ಟಾಂತ ಕೊಡ್ತಾರೆ, ಇದು ಎಷ್ಟು ಹೇಳಿದ್ರು ಗೊತ್ತಾಗಲ್ಲ, ಅವ್ರು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಹಂದಿಗೆ ಗೊಜ್ಜಲು ಸವಿಯಾಗಿರುವಂತೆ ಎನಗಿದು ಸವಿಯಾಗಿರುವುದು ಕಾಣೋ. ಸಂಸಾರ ಹೇಗಿದೆ ಯಾರೋ ನೋಡಿದ್ರು, ಪಾಪ ಹಂದಿ ಆ ಗೊಜ್ಜಲಲ್ಲಿ ಏನ ಬಿಬಿಎಂಪಿ ಇದೆಲ್ಲ ಬಿದ್ದಿರತ್ತಲ್ಲ, ಅದು ಹತ್ತಿರ ಹೋದ್ರೆ ಸಾಕು ನಮಗೆ ಹೊಟ್ಟೆ ತೊಳಸ್ತಾ ಇರುತ್ತೆ. ಅಂಥದ್ರಲ್ಲಿ ಅದು ಉರುಳಾಡತ್ತೆ, ಅಲ್ಲೇ ಸ್ನಾನ ಮಾಡತ್ತೆ, ಅದನ್ನೇ ತಿನ್ನತ್ತೆ, ಅದನ್ನೇ ಕುಡಿಯುತ್ತೆ, ಖುಷಿ ಎಂದಿರುತ್ತೆ. ಅದು ನೋಡಿದ ಕೂಡಲೇ ವಾ ಅಂತ ದುಃಖ ಆಗಿ ಹೇಗಿರ್ತೀಯಾ ಇಲ್ಲಿ ಅಂತ ಕೇಳಿದರೆ ಅದೇನನ್ನತ್ತೆ, ನಿಮಗೇನು ಗೊತ್ತು ಇದರ ರುಚಿ, ಪ್ಲೀಸ್ ಜಾಯಿನ್ ಅನ್ನುತ್ತಲ್ಲ. ನೀವು ಕೂಡ ಒಂದ್ಸಲ ಜಾಯಿನ್ ಆಗ್ಬಿಡಿ, ಒಳ್ಳೆ ಟೇಸ್ಟ್ ಇದೆ. ಮತ್ತೆ ನಮಗ್ಯಾಕೆ ಕಾಣಿಸ್ತಾ ಇದೆ ಅಂದ್ರೆ, ಹೇಗೆ ಈ ಸಂಸಾರವು ಕೂಡ ಹಂದಿಗೆ ರುಚಿಯಾಗಿ ಕಾಣುತ್ತೋ ನಮಗೆ ಬಹಳ ರುಚಿಯಾಗಿ ಕಾಣುತ್ತೆ. ಅದೇ ಸಂಸಾರದ ಲಕ್ಷಣ. ಹೇಸಿಗೆ ಮಯ ಆಗಿದ್ರೂ ಕೂಡ ಅಮೃತದಂತೆ ಕಾಣುತ್ತಲ್ಲ, ಅದು ಇದರ ಲಕ್ಷಣ. ಹರಿಯೇ ಇದನ್ನ ತೆಗೆದರೆ, ಕಣ್ಣಿನ ಪೊರೆ ತೆಗೆದರೆ ಸಂಸಾರ ನಿಜವಾಗಿ ಹೇಸಿಗೆ ಕಾಣುತ್ತೆ, ಅದನ್ನೇ ಹೇಳ್ತಾ ಇದ್ದಾರೆ. ಅಸತಿ ದೇಹ ದೇಹೆ ಅಮಂಗಲಕರವಾದ್ದು. ಇಷ್ಟೆಲ್ಲ ಹೇಳಿದ್ರು ಕೂಡ ಮನಸ್ಸಿಗೆ ಮುಟ್ಟಲ್ಲ. ಅಮಂಗಲ ಹೇಗೆ ಅಂತ ಈಗ ನೋಡಿ. ಅಮಂಗಲ ಅಂದ್ರೆ ದೇವರಿಂದ ನಮ್ಮನ್ನ ದೂರ ಮಾಡುತ್ತೆ. ಈ ಮನೆ ದುಡ್ಡು ದುಗ್ಗಾಣಿ ಎಲ್ಲ ದೇವರಿಂದ ನಮ್ಮನ್ನ ದೂರ ಮಾಡುತ್ತೆ, ಆದ್ದರಿಂದ ಅಮಂಗಲ ಅಂದ್ರು. ಅಲ್ಲ, ನಮ್ಮನ್ನ ದೇವರಿಂದ ದೂರ ಮಾಡುತ್ತ? ಹೌದಾ? ಅಲ್ಲ ನೋಡಿ ನೋಡಿ, ಬದುಕ್ತಾ ಇರ್ತೀವಿ, ಸ್ಯಾಲ್ರಿ ಬರ್ತಾ ಇರುತ್ತೆ, ಅಥವಾ ರಿಟೈರ್ ಆಗಿದ್ರೆ ಫಿಕ್ಸೆಡ್ ಡಿಪಾಸಿಟ್ ಇರುತ್ತೆ, ಆವಾಗ ತಿಂಗಳು ತಿಂಗಳಿಗೆ ಇಷ್ಟು ಬರ್ತಾ ಇದೆ ಅಂತ ಕನ್ಫರ್ಮೇಶನ್ ಇದ್ದ ಮೇಲೆ ಭಕ್ತಿ ಬೇರೆ ಅಲ್ವಾ. ದಿನಾಗ್ಲೂ ಹ್ಯಾಂಡ್ ಟು ಮೌತ್, ಬರುತ್ತೋ ಇಲ್ಲೋ ಬರುತ್ತೋ ಇಲ್ಲೋ ಅಂತಿದ್ದಾಗ ಭಕ್ತಿ ಬೇರೆ. ಒಂದು ದಿವಸ ಬರಲಿಲ್ಲ, ದೇವರು ಇದ್ದಾರೋ ಇಲ್ಲೋ ಅಂತ ಡೌಟ್ ಶುರು ಆಗುತ್ತೆ. ಹೌದಲ್ವೋ? ಚೆನ್ನಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಾಗ ದೇವರನ್ನ ಮರೆತರೂ ಪರವಾಗಿಲ್ಲ, ನನ್ನ ರಕ್ಷಣೆ ಮಾಡುವಂತ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನನ್ನ ರಕ್ಷಣೆ ಮಾಡುವ ಸ್ಯಾಲ್ರಿ ಇರೋ ಕಾಲಕ್ಕೆ ದೇವರು ಸ್ವಲ್ಪ ಲೇಟ್ ಆಗಿ ಬಂದ್ರೂ ಪರವಾಗಿಲ್ಲ ಅಂತ. ಅಂದರೆ ಇದು ಎಷ್ಟರವರೆಗೆ ನಮ್ಮ ಹತ್ರ ಇರುತ್ತೆ, ದೇವರ ಕಡೆ ಅಷ್ಟೂ ದೂರವಾಗಿರ್ತೇವೆ, ಡಿಪೆಂಡೆನ್ಸಿ ನಮ್ಮ ತಲೆಗೆ ಬರಲ್ಲ. ಹಾಗೆ ನಮ್ ಸುತ್ತು ನಮ್ ಬಳಗ ಬಂಧು ಎಲ್ಲ ನಮಗಾಗಿ ಪ್ರಾಣ ಬಿಡ್ಲಿಕ್ಕೆ ಸಿದ್ಧ ಆಗಿದ್ರೆ ದೇವರಕ್ಕೋಸ್ಕರ ಕಾಯ್ತೀವ, ನಮ್ಮವರಿದ್ದಾರೆ ಬಿಡಿ ಅಂತ ಸಂತೋಷ ಮಲಗ್ತೀವಿ. ಅದಕ್ಕೆ ಹೇಳುತ್ತಾರೆ, ದೇವರ ಎಚ್ಚರದಿಂದ ದೂರ ಮಾಡುವುದೇ ಇವೆಲ್ಲ. ಅದಕ್ಕೆ ಹೇಳುತ್ತಾ, ಅಸತಿ ದೇಹಗೆ ಸಾನುಬಂಧೆ, ಅನುಬಂಧ ಸಹಿತವಾಗಿರತಕ್ಕಂಥ ಆದ್ದಂತೆ ಇದು ಅರ್ಥ ಆಗ್ಬೇಕಾದ ಚೂರು ಒಳಕ್ಕೆ ಹೋಗ್ಬೇಕು. ಏನದು ಅಂದರೆ, ಸಹಜವಾಗಿ ಜೀವನಿಗೆ ಸಂಸಾರ ಅಂದರೆ ಕಟ್ಟಿ ಹಾಕುತ್ತೆ ಅಂತ ಹೇಳ್ತಾರಲ್ವ. ಯಾವುದು ಕಟ್ಟಿ ಹಾಕುವುದು? ಈ ದೇಹ ಕಟ್ಟಿ ಹಾಕುತ್ತೆ, ಸುತ್ತಿರುವ ಜನ ಕಟ್ಟಿ ಹಾಕ್ಬಿಡ್ತಾರೆ, ಈ ಮನೆ ಮಠ ಎಲ್ಲ ಕಟ್ಟಿ ಹಾಕುವುದೇ ಸಂಸಾರದಲ್ಲಿ ಬಿದ್ದಿರ್ತಾನೆ ಅಂತ. ಆದರೆ ಹೇಳ್ತಾರೆ, ದೇಹ ಅವನನ್ನ ಕಟ್ಟಿ ಹಾಕಲ್ಲ, ಸುತ್ತಿರುವ ಜನ ಅವನನ್ನ ಕಟ್ಟಿ ಹಾಕಲ್ಲ, ಸುತ್ತಿರುವ ಪದಾರ್ಥಗಳು ಜೀವನನ್ನ ಕಟ್ಟಿ ಹಾಕಲ್ಲ. ಮತ್ತೆ ಯಾವುದು ಸಂಸಾರ ಅಂದರೆ ಸಾನುಬಂಧೆ ಅಂತ ಹೇಳ್ತಾರೆ. ನಮ್ಮೊಳಗೆ ಅಭಿಮಾನ ಅಂತ ಬರ್ತಾ ಇದೆ, ನಮ್ಮ ಶರೀರದ ಮೇಲೆ ಅಭಿಮಾನ, ನಮ್ಮ ಸುತ್ತಿದ್ದ ಪದಾರ್ಥಗಳ ಮೇಲೆ ಅಭಿಮಾನ, ವ್ಯಕ್ತಿಗಳ ಮೇಲೆ ಅಭಿಮಾನ, ನಂದು 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 ಅಂತ. ಆ ಅಭಿಮಾನವೇ ಸಂಸಾರ. ಆ ಅಭಿಮಾನದಿಂದ ಕೂಡಿದ ವಸ್ತು ನಮ್ಮನ್ನ ಕಟ್ಟಿ ಹಾಕುತ್ತಷ್ಟೇ ಹೊರತು, ಅಭಿಮಾನ ಬಿಟ್ಟರೆ ವಸ್ತು ನಮ್ಮನ್ನ ಕಟ್ಟಿ ಹಾಕಲ್ಲ. ಈ ನಾಲ್ಕು ಗೋಡೆಯೇ ಮನೆಯಲ್ಲೂ ಇರುತ್ತೆ, ಮಠದಲ್ಲೂ ಇರುತ್ತೆ. ಸನ್ಯಾಸಿಗಳು ಮಠದಲ್ಲಿರ್ತಾರೆ, ಮನೆಯಲ್ಲಿ ನಾವಿರುತ್ತೇವೆ. ಅವರಿಗೂ ನಾಲ್ಕು ಗೋಡೆ, ನಮಗೂ ನಾಲ್ಕು ಗೋಡೆ. ನಮಗೆ ನಾಲ್ಕೇ ಜನ, ಅವರಿಗೆ ನೂರಾರು ಜನ ಕೂತಿರ್ತಾರೆ. ನಮಗೆ ಚೂರೆ ಪದಾರ್ಥ, ಮಠ ತುಂಬ ಪದಾರ್ಥ. ಮತ್ತೆ ಮೋಹ ಬರಲಿಕ್ಕೆ ಯಾರಿಗೆ ಜಾಸ್ತಿ? ಅವರಿಗೆ ಆಸ್ಪದ ಜಾಸ್ತಿ. ನಮ್ದಿನ್ನ ಚಿಕ್ಕ ಸಂಸಾರ, ಅವರು ಬಹಳ ದೊಡ್ಡ ಸಂಸಾರ. ಮತ್ತೆ ನಮಗಿರೋ ನಾಲ್ಕು ಜನ ಚೂರು ಪದಾರ್ಥ, ನಾಲ್ಕು ಗೋಡೆಗೆ ಇಷ್ಟು ಅಭಿಮಾನ ಬರ್ತಾ ಇದೆ, ಅವರಿಗೆ ಯಾಕೆ ಹಾಳಾಗ್ತಾ ಇಲ್ಲ ಅವರು ಅಂದ್ರೆ, ಅವರಿಗೆ ವ್ಯಕ್ತಿಗಳ ಮೇಲೆ, ಪದಾರ್ಥಗಳ ಮೇಲೆ, ಈ ಗೋಡೆಗಳ ಮೇಲೆ ಅಭಿಮಾನ ಹೊರಟು ಹೋಗಿದೆ. ಅದಕ್ಕೆ ಎಷ್ಟು ಜನ ಇದ್ರೂ ಅವರು ಹಾಳಾಗಲ್ಲ. ನಮಗೆ ಹಾಳಾಗ್ಲಿಕ್ಕೆ ಬೇಕಾದ ಅಭಿಮಾನ ಇರೋದರಿಂದ ಚೂರಿದ್ರೂ ಹಾಳಾಗ್ತೇವೆ. ಆದ್ದರಿಂದ ಸಾನುಬಂಧೇ ಅನುಬಂಧ ಸಹಿತವಾದ್ದು ಅಂದರೆ ಅಭಿಮಾನ. ಅದನ್ನ ಷೋಡಶಿಯರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಕರ್ತೃತ್ವ ಸ್ವಾತಂತ್ರ್ಯಾಭಿಮಾನ, ಭೋಕ್ತೃತ್ವ ಸ್ವಾತಂತ್ರ್ಯಾಭಿಮಾನ, ಕಾರಕ ಸ್ವಾಮ್ಯಾಭಿಮಾನ, ನಾನಾ ರೀತಿಯಾಗಿ ಅಭಿಮಾನಗಳು ಬರೆದು ಬರುತ್ತೆ. ಈ ಅಭಿಮಾನಗಳೇ ನಮ್ಮನ್ನ ಕಟ್ಟಿ ಹಾಕುತ್ತೆ. ಅದಕ್ಕೆ ಹೇಳ್ತಾರೆ, ಭಾಗವತ ಹೇಳುತ್ತೆ, ಹೆಂಡತಿ ಮಕ್ಕಳು ನಿನ್ಮನೆ ಎಲ್ಲ, ಅದಕ್ಕೆ ಹೇಳ್ತಾರೆ, ಹಿತ್ವಾ ಆತ್ಮಪಾತಂ ಗೃಹಂ ಅಂಧಕೂಪಂ ವನಂ ಗತಃ ಯದ್ಧರಿಮಾಶ್ರಯೇತ. ಮನೆ ಸಂಸಾರ ನಿನ್ನ ಹಾಳು ಮಾಡುತ್ತೆ, ಬಿಟ್ಟು ಕಾಡಿಗೆ ಹೋಗು. ಹೌದು, ಮನೆ ಬಿಟ್ಟುವು, ಮಕ್ಕಳನ್ನ ಬಿಟ್ಟುವು, ಹೆಂಡತಿ ಬಿಟ್ಟು ಕಾಡಿಗೆ ಹೋದು, ಉದ್ಧಾರ ಆಗ್ತೀವಾ ಅಂತ ಕೇಳಿದ್ರು. ಅದಕ್ಕಂದ್ರು ಮನೆ, ಮಕ್ಕಳು, ಹೆಂಡತಿ ಇವರು ನಮ್ಮನ್ನ ಹಾಳು ಮಾಡುತ್ತಾ ಇಲ್ಲ, ಅವ್ರ ಪಾಪ ಅವ್ರ ಪಾಡಿದವರು ಇದ್ದಾರೆ. ಅವರ ಮೇಲೆ ನಮ್ಮಲ್ಲಿ ಬೆಳೆದ ದುರಭಿಮಾನ, ಅವರೇನು ಅಪ್ಲಿಕೇಶನ್ ಹಾಕೊಂಡಿಲ್ಲ, ಏನ್ರಿ ನಮ್ಮ ಮೇಲೆ ದುರಭಿಮಾನ ಪಡ್ರಿ ಅಂತ ಹೆಂಡತಿ ಮಕ್ಕಳೇನಾದ್ರು ಹೇಳಿದ್ರ? ಇಲ್ಲಲ್ಲ, ಅವ್ರ ಪಾಡಿಗವ್ರು ತಿಂತಾರೆ ತಿರುಗ್ತಾ ಇದ್ದಾರೆ. ನಾವೇ ಅವರ ಮೇಲೆ ದುರಭಿಮಾನ ಪಡ್ತಾ ಇದ್ದೇವೆ. ಆ ಪಟ್ಟದ್ದಕ್ಕೇನಾಗ್ತಾ ಇದೆ? ಒದಾಡ್ತಾ ಇದ್ದೇವೆ, ಒದಾಡ್ತಾ ಇದ್ದೇವೆ. ಆ ದುರಭಿಮಾನ ಹೋದರೆ ಯಾರೂ ನಮ್ಮನ್ನ ಕಟ್ಟಿ ಹಾಕೋರಿಲ್ಲ. ಶಾಸ್ತ್ರ ಹೇಳೋದು ಹೆಂಡತಿ ಮಕ್ಕಳನ್ನ ಬಿಡು ಅಂದ್ರೆ ವ್ಯಕ್ತಿಗಳನ್ನ ಬಿಡೋದಲ್ಲ, ಅವರ ಮೇಲೆ ನಮಗಿರುವ ದುರಭಿಮಾನ ಬಿಡಬೇಕು ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾರೆ, ಮಮಾಹಮಿತಿ ಊಢ ದುರಗ್ರಹಣ. ಯಾರಿಗಾದರೆ ನಾನು ನನ್ನದು ಅಂತ ವಿಶೇಷವಾಗಿ ಆಗ್ರಹ ಕೂತಿರುತ್ತೋ, ಯಾವಾಗಲೂ ಈ ಸಂಸಾರದಲ್ಲೇ ಬಿದ್ದಿರ್ತಾರೋ, ಅಭಿಮಾನದಿಂದ ಬಿದ್ದಿರ್ತಾರೋ, ಪುಂಸಾಂ ಸುದೂರಂ ವಸತೋಪಿ ಪುರಿಯಾಂ. ಅಂಥ ಜನಕ್ಕೆ ನೋಡಿ, ಒಂದು ಕಡೆ ದೇವರನ್ನು ಭಜನೆ ಮಾಡುವಂತಹ ವ್ಯಕ್ತಿ ಇದ್ದಾರೆ, ಇನ್ನೊಂದು ಕಡೆ ಅಹಂಕಾರ ಮಮಕಾರಗಳಿಂದ ಕೂಡಿದಂತಹ ಭೀಕರವಾದ ವ್ಯಕ್ತಿಗಳು ಇದ್ದಾರೆ. ಇಲ್ಲಿ ಪ್ರಶ್ನೆ, ದೇವರು ಈ ಭಕ್ತರಲ್ಲಿ ಮಾತ್ರ ಇದ್ದಾರ, ಅವರಲ್ಲಿ ಇದ್ದಾರಾ ಇಲ್ವಾ ಅಂದ್ರೆ, ಯಾರಾದರೆ ಅಹಂಕಾರ ಮಮಕಾರಗಳಿಂದ ಭೀಕರವಾಗಿದ್ದಾರೋ ಅವರಲ್ಲೂ ದೇವರಿದ್ದಾರೆ. ವಸತೋಪಿ ಪುರಿಯ, ಇದು ಪುರಿ, ಈ ಪುರಿ ಒಳಗೆ ಆ ಭಗವಂತ ಇದ್ದೇ ಇದ್ದಾನೆ. ಆದರೆ ಪುಂಸಾಂ ಸುದೂರಂ, ಒಳಗೆ ಇದ್ರೂ ಅವರಿಗೆ ಕಾಣಿಸಲ್ಲಯ್ಯ ಭಗವಂತ. ಅದಕ್ಕೆ ಶ್ರೀಮದಾಚಾರ್ಯರು ತಾವು ಹೇಳುತ್ತಾರೆ, ದೂರ ದೂರತರಂ ವ್ಯತ್ತು ತದೇವಾಂತಿಕ ಮಂತಿಕಾತ್ ಆನಂದಸ್ಯ ಪದಂ ಬಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಒಳಗೆ ಇದ್ರೂ ಕೂಡ ಯಾರಿಗೆ ಅಹಂಕಾರ ಮಮಕಾರಗಳ ಪೊರೆ ಬಂದಿದೆ ಅವರಿಗೆ ಕಾಣಿಸೋದೇ ಇಲ್ಲ. ಯಾರಿಗಾ ಪೊರೆ ಇಲ್ಲ, ಒಳಗಿದ್ದವ ದರ್ಶನ ಕೊಡತಾನೆ. ಅಂಥ ಭಗವನ್ ಪದಾಬ್ಜಂ, ಅಂಥ ಭಗವಂತ ನಿನ್ನ ಪದಾಬ್ಜವನ್ನ, ಹೇ ಭಗವನ್ ತೇ ಪದಾಬ್ಜಂ ಭಜೇಮ, ನಿನ್ನ ಪಾದವನ್ನ ನಾವು ಭಜನೆ ಮಾಡುತ್ತೇವೆ. ಅಂದರೆ ಹೇ ಸ್ವಾಮಿ, ನೀನೇ ನಮ್ಮ ಕರ್ಮಾನುಸಾರ ಅಹಂಕಾರ ಮಮಕಾರಗಳನ್ನು ಕೊಡ್ತೀಯ. ಯಾರಿಗೆ ಅಹಂಕಾರ ಮಮಕಾರಗಳನ್ನ ಅವರ ಕರ್ಮಾನುಸಾರವೇ ನೀನು ಕೊಡ್ತೀಯೋ ಅವರಿಗೆ ಸಿಗಲ್ಲ. ಯಾರಿಗಾದರೆ ಅಹಂಕಾರ ಮಮಕಾರಗಳನ್ನ ನೀನು ತೆಗೆದು ಬಿಡುತ್ತೀಯೋ ಅವರಿಗೆ ಸಿಗ್ತೀಯ. ಈಗ ನನ್ನ ಸ್ಥಿತಿ ಅಹಂಕಾರ ಮಮಕಾರಗಳಿಂದ ಕೂಡಿಕೊಂಡೇ ಇದ್ದೇನೆ, ಇದು ಕಳಕೋಬೇಕಾದರೆ ನನ್ನಿಂದಾಗಲ್ಲ, ನೀನೇ ಕಳೆಯಬೇಕು. ಹರಿಯೇ, ನನ್ನೊಳಗಿರುವ ಅಹಂಕಾರ ಮಮಕಾರಗಳನ್ನ ಕಳೆದು ನೀನೇ ನನಗೆ ಒಲಿದು ಅನುಗ್ರಹ ಮಾಡು ಹರಿಯೇ ಅಂತ ಶರಣಾಗತಿ ಪೂರ್ವಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಇದು ಎಷ್ಟರವರೆಗೆ ನಮಗೆ ಬರಲಿಲ್ಲ, ಅಹಂಕಾರ ಮಮಕಾರಗಳು ನಮ್ಮಲ್ಲೂ ಇವೆ, ಅದು ತೆಗೆಯಬೇಕಾಗಿದ್ದು ಶ್ರೀಹರಿ ಒಬ್ಬನೇ ಅಂತ ಎಷ್ಟರವರೆಗೆ ಬರಲಿಲ್ಲ, ಅಷ್ಟರವರೆಗೆ ಅಹಂಕಾರ ಮಮಕಾರಗಳು ನಮ್ಮನ್ನ ಬಿಡಲ್ಲ ಎಂಬ ಎಚ್ಚರವನ್ನ ಕೊಡತಾ ಇದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣಾರ್ಪಣೆ.